శ్రీ గురుభ్యో నమః హరి ఓం. జలజ్యేష్ఠ నిభాకారం జగదీశ పరాశరం జగదీతల విఖ్యాతం జగన్నాథ గురుం భజే. మన వచన కాయిక ప్రదక్షిణ అనుదినది సర్వత్ర వ్యాపక వనరుహక్షణగర్పిసుత మోదిసుతలిరు సతత అనుభవకె తందుకో సకల సాధన దొడగిదే ముఖ్య పామర మనుజరిగె ಹೇಳಿದರೆ ತಿಳಿಯದು ಬುಧರಿಗಲ್ಲದಲೇ ಹೇಳ್ತಾರೆ. ಮನ ವಚನ ಕಾಯಿಕ ಮನಸ್ಸಿನಿಂದ ಆಗುವ ಎಲ್ಲ ವ್ಯಾಪಾರಗಳು, ವಾಕ್ಯದಿಂದ ಆಗುವ ಎಲ್ಲ ವ್ಯಾಪಾರಗಳು, ನಂತರ ದೇಹದಿಂದ ಆಗುವ ಸಕಲ ಕ್ರಿಯೆಗಳು, ಇವೆಲ್ಲ ಅಂದ್ರೆ ಆಯಾ ಕ್ರಿಯೆಗಳಲ್ಲಿರುವ ಭಗವದ್ ರೂಪಗಳನ್ನ ದೇವರಿಗೆ ಐಕ್ಯ ಚಿಂತನೆ ಮಾಡುತ್ತಾ ಅದನ್ನೇ ಪ್ರದಕ್ಷಿಣ ಅಂತ ದೇವರಿಗೆ ಅರ್ಪಣೆ ಮಾಡಬೇಕು. ಯಾರಿಗೆ ಅರ್ಪಣೆ ಮಾಡಬೇಕು ಅಂದ್ರೆ ವನರುಹ ಈಕ್ಷಣ ಕಮಲ ದಳಗಳಂತೆ ಕಣ್ಣು ಇರತಕ್ಕಂಥ ಭಗವಂತನಿಗೆ ಅರ್ಪಣೆ ಮಾಡಬೇಕು. ದೇವರಿಗೆ ಕಮಲದಳ ಈಕ್ಷಣ ಅಂತ ಯಾಕೆ ಹೇಳಿದ್ರು ಅಂದ್ರೆ ಕಮಲದಳ ಸುಂದರ, ಕಮಲದಳ ಅಂಟಿಲ್ಲದ್ದು, ಅದರಿಂದ ಅಂಟಿಲ್ಲದ ನೋಟ ಇರುವಂಥವ. ಇನ್ನ ತನ್ನ ಕಣ್ಣಿನಿಂದ ಕರುಣಾಪೂರ್ಣವಾಗಿರತಕ್ಕಂಥ ನೋಟವನ್ನು ಬರುತ್ತಾನೆ. ಅಂಥ ಸ್ವಾಮಿಗೆ ಅರ್ಪಿಸುತ್ತ ಮೋದಿಸುತ್ತಲಿರು ಸತತ ಭಗವಂತನಿಗೆ ಅರ್ಪಣೆ ಮಾಡುತ್ತಾ ನಿರಂತರ ಆನಂದ ಪಡುತ್ತಾ ಇರುವಂದ್ರು. ಅಂದ್ರೆ ಭಗವಂತನಿಗೆ ಅರ್ಪಣೆ ಮಾಡೋದ್ರಲ್ಲೇ ಆನಂದ, ಅದು ಕೂಡ ಭಗವಂತನೇ ಜ್ಞಾನ ಕೊಟ್ಟು ಅರ್ಪಣೆ ಮಾಡಿಸಿಕೊಳ್ಳುತ್ತಾ ಇದ್ದಾನೆ ಎಂಬ ಜ್ಞಾನಪೂರ್ವಕ ದೇವರಿಗೆ ಅರ್ಪಣೆ ಮಾಡುವುದು ಇನ್ನಷ್ಟು ಆನಂದ. ದೇವರಿಗೆ ಅರ್ಪಣೆ ಮಾಡುವುದೇ ದೊಡ್ಡ ಆನಂದ, ಅರ್ಪಣೆ ಮಾಡುವ ಬುದ್ಧಿ ಬರುವುದೇ ದೊಡ್ಡದು. ಆ ಅರ್ಪಣೆ ಮಾಡುವ ಬುದ್ಧಿ ದೇವರು ಕೊಟ್ಟಿದ್ದಾರೆ ಎಂಬ ಬುದ್ಧಿ ಬರುವುದು ಇನ್ನೂ ದೊಡ್ಡದು. ಕೃಷ್ಣಾರ್ಪಣ ಬಹಳ ಜನ ಬಿಡುತ್ತಾರೆ, ಮಾಧ್ವರು ತುಂಬಾ ಜನ ಬಿಡುತ್ತಾರೆ. ದೇವರೇ ಆ ಕೃಷ್ಣಾರ್ಪಣೆ ಕೊಡೋ ಬುದ್ಧಿ ಕೊಟ್ಟಿದ್ದಾನೆ ಎಂಬ ಎಚ್ಚರ ಎಷ್ಟು ಜನಕ್ಕೆ ಬರುತ್ತಾ ಇದೆ? ಬಹಳ ಕಡಿಮೆ. ನೀನೇ ಮಾಡಿ ಮಾಡಿಸ್ತಾ ಇದೆಯಾ ಎಂಬ ಎಚ್ಚರ ಎಷ್ಟು ಜನಕ್ಕೆ ಬರ್ತಾ ಇದೆ? ಬಹಳ ಕಡಿಮೆ ಇದೆ. ಅದು ಬಂದಾಗ ಆನಂದವೇ ಬೇರೆ ಅಂತ ಅದನ್ನೇ ಹೇಳ್ತಾ ಇದ್ದ. ಮೋದಿಸುತ್ತಲಿರು ಸತತ ಅನುಭವಕ್ಕೆ ತಂದು ಒಂದು ಅಂದ್ರೆ ಮನಸ್ಸನ್ನು ಚೆನ್ನಾಗಿ ಇದನ್ನ ಆವರ್ತನೆ ಮಾಡಬೇಕು. ದೇವರು ಎಲ್ಲೆಲ್ಲಿ ಎಲ್ಲೆಲ್ಲಿ ಹೇಗಿದ್ದಾನೆ ಎಂಬುದನ್ನ ಮನಸ್ಸಿಗೆ ಚೆನ್ನಾಗಿ ದೃಢವಾಗಿ ತಂದುಕೊಳ್ಳಬೇಕು, ಅನುಭವ ಮಾಡಿಕೋಬೇಕು. ಅನುಭವ ಅಂದ್ರೆ ಅವನು ಎಲ್ಲಾ ಕಡೆ ಇದ್ದಾನೆ 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 ಎಂಬುದು ಚೆನ್ನಾಗಿ ನಮಗೆ ಗುರುತು ಆಗುವಂತೆ ನಿರಂತರ ಸಾಧನೆ ಆಗಬೇಕು. ಅದನ್ನ ಅನುಭವಕ್ಕೆ ತಂದುಕೋ. ಸಕಲ ಸಾಧನದೊಳಗೆ ಇದೇ ಮುಖ್ಯ. ಯಾವುದು ಇದೆ ಅಂದ್ರೆ ತುಂಬಾ ಹೇಳಿದ್ರು ಅಂದ್ರೆ ಸರ್ವ ಸಮರ್ಪಣೆಯೇ ಸಕಲ ಸಾಧನಗಳಲ್ಲಿ ಮುಖ್ಯ, ಶರಣಾಗತಿಯೇ ಮುಖ್ಯ, ಅವನೇ ಮಾಡಿ ಮಾಡಿಸ್ತಾ ಇದ್ದಾನೆಂಬುದೇ ಮುಖ್ಯ. ಅದರೊಳಗೆ ತುಂಬಿದ್ದೇ ಭಗವಂತ ಸ್ವತಂತ್ರ ಕರ್ತ, ನಾನು ಅಸ್ವತಂತ್ರ ಕರ್ತ ಅಂತ ತುಂಬಿದೆಯಲ್ಲ ಅದೇ ಮುಖ್ಯ. ಅಥವಾ ಎಲ್ಲವನ್ನ ಅನುಭವಕ್ಕೆ ತಂದುಕೊಳ್ಳೋದೇ ಮುಖ್ಯ. ಗೊತ್ತಿರುತ್ತೆ ಅನುಭವಕ್ಕೆ ಮಾತ್ರ ಅಂದ್ಕೊಂಬಲ್ಲ. ಏನಿದು ಅನುಭವಕ್ಕೆ ತಂದ್ಕೊಂಬುದು ಅಂದ್ರೆ ಏನು? ಪುಸ್ತಕ ಹಿಡ್ಕೊಂಡು ಓದ್ತಾ ಹೋದ್ರೆ ಅರ್ಥ ಆಯ್ತು ಸಾಕ. ಇನ್ನೇನಾದರೂ ಅನುಭವಕ್ಕೆ ತಂದುಕೊಳ್ಳುವುದು ಅಂತ ಉಂಟ? ಸಬ್ಜೆಕ್ಟ್ ಏನದು ಕ್ವಶನ್ ಮಾರ್ಕ್ ಹಾಕಿದ್ರೆ ಎಲ್ಲೆಲ್ಲಿ ದೇವರ ಏನೇನು ರೂಪಗಳು ಹೇಳಿದ್ದಾರೋ ಅಲ್ಲಲ್ಲಿ ಆ ರೂಪವನ್ನ ಮನಸ್ಸಿನಿಂದ ನೆನೆದು ಆ ರೂಪವನ್ನ ವಿಶೇಷವಾಗಿ ಚಿಂತನೆ ಮಾಡುವುದೇ ಅನುಭವಕ್ಕೆ ತಂದುಕೊಳ್ಳೋದು. ಅದಿರಲ್ಲ ನೋಡಿ, ಸಾಮಾನ್ಯ ಬೋಧಕರಗ ಹೋಗ್ತಾ ಇರತ್ತದು, ಹಾಗಲ್ಲದೆ ಚೂರು ಓದಿ ಅರ್ಥ ಮಾಡಿಕೊಂಡು ಹೇಳುತ್ತಾರೆ. ಎಲ್ಲೆಲ್ಲಿ ಯಾವ್ಯಾವ ರೂಪ ಇದೆ, ಶಿರಸ್ಸಿನಲ್ಲಿ ನಾರಾಯಣ ರೂಪ, ಬಾಯಿಂದ ಹೇಳೋದು ಬೇರೆ, ಶಿರಸ್ಸಿನಲ್ಲಿ ನಾರಾಯಣ ರೂಪ, ಅದನ್ನೇ ಚೂರು ಎಲ್ಲ ಬಾಯಿಪಾಠ ಮಾಡಿ ಗಟ್ಟಿ ಮಾಡಿಕೊಂಡು ಹೇಳುತ್ತಾ ಹೇಳೋ ಕಾಲಕ್ಕೆ ಪುಸ್ತಕ ಬೇಡ, ಪುಸ್ತಕ ಇಲ್ಲದೆ ಒಂದು ಚೂರಾದ ನೋಡಿ ನಾರಾಯಣ ರೂಪ ಹೇಗಿರುತ್ತೆ ಅಂಚೂರು ಅನುಸಂಧಾನ ತಂದುಕೊಂಡು ಆ ರೂಪಗಳಿಂದ ಇಡೀ ಶಿರಸ್ಸೆಲ್ಲ ಭಗವದ್ ರೂಪ ವ್ಯಾಪಿಸಿದೆ ಅಂತ ಮನಸ್ಸಲ್ಲಿ ಚಿಂತನೆ ಮಾಡಿ ಸ್ವಾಮಿ ನಿನ್ನ ನಮಸ್ಕಾರ ಎಷ್ಟು ಚೆನ್ನಾಗಿದೆಯಪ್ಪ ಅಂತ ಆತನಿಗೆ ಒಂದು ನಮಸ್ಕಾರ ಮಾಡಿದರೆ, ಹಾಗೆ ಕಣ್ಣು ಹುಬ್ಬುಗಳು ಹುಬ್ಬುಗಳ ಮಧ್ಯ ನಾರಾಯಣ ರೂಪ, ಆ ನಾರಾಯಣ ರೂಪವೇ ಹೇಗಿರುತ್ತೆ ನಾರಾಯಣ ರೂಪ ಚಿಂತನೆ ಬರಲು ನಮಗೆ ಆ ರೂಪಗಳನ್ನು ತುಂಬಿದೆ ಅಂತ ಚಿಂತನೆ ಮಾಡಿ, ಹಾಗೆ ಕಣ್ಣುಗಳಲ್ಲಿ ಕಪಿಲ, ಬೆಳ್ಳಿ ಪ್ರಾಂತದಲ್ಲಿ ರಾಮ ಕೃಷ್ಣ ಕಪಿಲ ನಿಂತಿದ್ದಾರೆ ಅಂತ ಒಂದ್ ದಿವಸ ಅಂದ್ರೆ ಅವರ ಎಕ್ಸಿಸ್ಟೆನ್ಸ್ ಇಲ್ಲಿದ್ದೀರಪ್ಪ ಇಲ್ಲಿದ್ದೀಯ ಇಲ್ಲಿದ್ದೀಯ ಅಂತ ಅದನ್ನ ಗುರುತಿಸಿ ನಮಸ್ಕರಿಸಿ ಈಗ ನೆನಪು ಕೊಡಯ್ಯ ಅಂತ ಪರ್ಸನಲ್ ಓಮ್. ನಿಮ್ಮೆದುರಿಗೆ ಇನ್ನೊಬ್ಬ ವ್ಯಕ್ತಿ ಇದ್ರೆ ಹೇಗೆ ನೀವು ಫೀಲ್ ಆಗ್ತಿರೋ ಆ ತರ ಸ್ವಾಮಿಯನ್ನು ನಿಮ್ಮೊಳಗೆ ನೀವು ಫೀಲ್ ಆಗಿ ಹೌದಾ ಸ್ವಾಮಿ ನಮಸ್ಕಾರ ಅಂತ ಒಬ್ಬನನ್ನ ಗುರುತಿಸಿ ನಮಸ್ಕಾರ ಮಾಡುವ ಭಾಗ್ಯ ಅದು ಬರಬೇಕಲ್ಲ, ಅದನ್ನ ಅನುಭವಕ್ಕೆ ತಂದುಕೊಳ್ಳುವುದು ಅಂತಾರೆ. ಇದು ಬರೇ ಪಾರಾಯಣ ಮಾಡಿ ಮುಂದಕ್ಕೆ ಹೋದ್ರೆ ಬರಲ್ಲ, ಹೌದಾ ಅಲ್ವಾ? ಸಾಮಾನ್ಯ ಹರಿಕಥಾಮೃತ ಸಾರ ಪಾರಾಯಣ ಮಾಡಿ 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 ಮುಂದಕ್ಕೆ ಇರಲಿ, ಅದು ಬೇಕೇ ಬೇಕು, ಬೇಕೇ ಬೇಕು, ನಾನು ಅದನ್ನ ತಗೊಳ್ಳೋನಲ್ಲ. ಆದರೆ ಅಲ್ಲೇ ತಾತ್ಪರ್ಯ ಬೇಡ, ಅನುಭವಕ್ಕೆ ತಂದುಕೊಳ್ಳದೆ ಬೇಕು. ಅನುಭವಕ್ಕೆ ತಂದುಕೋ, ಸಕಲ ಸಾಧನಗಳೊಳಗೆ ಇದೇ ಮುಖ್ಯ. ಪಾಮರ ಮನುಜರಿಗೆ ಹೇಳಿದರೆ ತಿಳಿಯೋದು ಬುಧರಿಗಲ್ಲದರೆ ಕೇಳ್ತಾ ಇದ್ದಾರೆ. ಅಯೋಗ್ಯರಿಗೆ ಇದನ್ನು ಹೇಳಬೇಡಿ. ಏನು ಅಯೋಗ್ಯ ಜನರ ಲಕ್ಷಣ ಏನು ಅಂದರೆ, ಎಷ್ಟೊತ್ತು ಕೇಳ್ತಾರೆ ಅಷ್ಟೇ ಹೊರತು ಅನುಷ್ಠಾನ ಕೇಳೋದೇ ಇಲ್ಲ. ಕೇಳಿ ಆನಂದ ಪಡೋದಷ್ಟೇ ಹೊರತು, ಅಯ್ಯೋ ಹೇಳಿದ್ದಾರಲ್ಲ ಒಂದ್ ದಿವಸ ಆದ್ರೂ ಕೂತು ಈ ತರ ಚಿಂತನೆ ಮಾಡೋಣ ಅಂತ ಆಲೋಚನೆ ಬಂದು ಆ ತರ ಚಿಂತನೆಗೆ ತೊಡೆದು ಅವರಿಗೆ ಹೇಳಿದರೆ ಅಷ್ಟಿಲ್ಲ. ಎರಡು ರೀತಿ ಅಯೋಗ್ಯರು ಅಂದ್ರೆ, ಕೇಳಿ ಹೇಳಿದ ಕೂಡಲಪ್ಪ ಏನೋ ಹೇಳ್ತಾರೆ ಅಂತ ಮುಖ ಹಾಕಿ ಇಟ್ಕೊಂಬೋರು, ಅವ್ರ ಹೇಳಲಿಕ್ಕೆ ಆಗಲ್ಲ, ಅವ್ರು ಹೇಳಬಾರದು ಹಾಗೂ ಆಗುತ್ತೆ. ಎರಡನೇದು ಕೇಳಿ ಬಿಡ್ತಾ ಇರ್ತಾರೆ, ಸರಿಯಪ್ಪ ನೋಡೋಣ ಇವರಿಗೆ ಏನಂತ ಅವಸರ ಬಂದಿದೆ ನೋಡೋಣ ಮತ್ತು ಮಾಡೋಣ ಅಂತ. ಹಾಗಿದ್ರೆ ಕಾಲಕ್ಕೆ ಹೇಳಬೇಡಿ, ಪಕ್ವಾವಸ್ಥೆ ಬಂದ ಕಾಲಕ್ಕೆ ಹೇಳಿ ಪರವಾಗಿಲ್ಲ ಅಂತ ಹೇಳ್ತಾರೆ.
ಚೆನ್ನಾಗಿ ಕೇಳದೆ ಇರೋರು ಕೂಡ ಅಜ್ಞಾನಿಗಳು ಆಗ್ತಾರೆ ಅಮ್ಮ, ಹೇಳದೆ ಇರೋರು ಒಂದು ರೀತಿ ಅಜ್ಞಾನಿಗಳು.
ಹೇಳದೆ ಇರೋರು ಅಂದ್ರೆ
ಯಾಕೆ ಹೇಳಿದ್ರು? ಕೇಳದೆ ಇರೋರು ಕೇಳದೆ
ಕೇಳಬಾರ ಶುದ್ಧ ಅಜ್ಞಾನ ಯಾರು ಬೇಡ ಗೌತಮೇ ಬೇಡ ಅಂತ ಕೂತಿರೋದಿಲ್ಲ ಪೂರ್ಣ ಅಜ್ಞಾನ. ಕೆಲವರು ಇರುತ್ತೆ ಈ ಮಡಿ ಮೈಲಿಗೆ ಪ್ರಜ್ಞೆ ಇರುತ್ತೆ ಅವರಿಗೆ, ಅಂದ್ರೆ ಹೆಣ್ಮಕ್ಳು ನೋಡ್ತಾ ಇರ್ತೀವಿ ಸಾಧನೆ ಅಂದ್ರೆ ಏನು, ಬೆಳಿಗ್ಗೆದ್ದು ಒಂದು ಸ್ನಾನ ಮಾಡೋದು, ಮಡಿಲಿ ಸೇರಿ ಒಣಗಾಕೊಂಬೋದು, ಒಂದಿಷ್ಟು ಕೊಂಪಿಗೆಲ್ಲ ಅನ್ನ ಮಾಡೋದು, ತಪ್ಪೋದು ಮಾಡೋದು, ಅದರಲ್ಲಿ ಮಡಿ 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 ತಿರುಗಿ ಅದೇ ಸಾಧನ ಅಂದ್ಕೊಂಡ್ಬಿಟ್ಟು ಪೊಲೀಸರ ಅಲ್ಲೇ ಕಳೀತಾ ಇರ್ತಾರೆ ಅಲ್ವಾ? ನಮ್ಮ ಮಡಿಯನ್ನು ತೆಗಳಿಲ್ಲ ಜೀವನ ಇಡೀ. ಮಾಮೂಲಾಗಿದ್ದವ್ರು ಏನಂತೆ, ಒಂದು ಸೀರೆ ಮಾಮೂಲು ಒಣ ಹಾಕೊಂಡು ಮಾಡ್ತಾರೆ, ಇವರು ಮಡಿ ಹಾಕೊಂಡು ಮಾಡ್ತಾರೆ, ಅಷ್ಟೇ ವ್ಯತ್ಯಾಸ. ದೇವರ ಕಡೆ ಚಿಂತನೆಗೆ ಗಮನ ಕೊಡಲಿಲ್ಲ. ಹಾಗಂತ ದೇವರ ಕಡೆ ಗಮನ ಕೊಟ್ಟು ಎಲ್ಲ ಮಡಿ ಮೇಲೆ ಬಿಡ್ಬಿಡಿ ಅಂತ ಹೇಳ್ತಾ ಇಲ್ಲ. ಮಡಿ ಮೇಲೆ ಇರಲಿ ಪ್ರಧಾನವಾದ್ದೆ, ಆದರೆ ಬಹಳ ಜನ ನೋಡ್ತಾ ಇರ್ತೀವಿ ಅದರಲ್ಲೇ ಕಾಲ ಕಳೆದುಕೊಡ್ತಾ ಇರ್ತಾರೆ. ಅದೇ ದೊಡ್ಡ ಸಾಧನ ಅಂತ ಅವ್ರ ತಲೆಯಲ್ಲಿ ಬಹಳ ಕಲ್ಪನೆ ಬಂದಿರುತ್ತದೆ, ಅದಕ್ಕಿಂತ ಬೇರೆ ಇಲ್ಲ, ನಮ್ಗಿದೇ ಸಾಕು, ಇದೇ ಮೋಕ್ಷಪ್ರದ ಅಂತ ಬಿಟ್ಟುಬಿಟ್ಟಿರ್ತಾರೆ. ಜ್ಞಾನ ಬಿಟ್ಟರೆ ನಮಗೆ ಮೋಕ್ಷ ಕೊಡುವಂತ ಉಪಾಯ ಬೇರೊಂದಿಲ್ಲ ಅಂದು ಚೆನ್ನಾಗಿ ತಿಳಿಯಬೇಕು ಅಂತಾರ. ಹೇಳ್ತಾರೆ ಬುಧರಿಗಲ್ಲದಳೆ, ಎಲ್ಲ ತಿಳಿದಿದ್ದು ಕೂಡ ಚೂರು ಅನುಷ್ಠಾನಕ್ಕಿಡದವರು ಪಾಮರರಾದರೆ, ಚೂರು ಗೊತ್ತಿದ್ರು ವಿಶೇಷವಾಗಿ ಅನುಷ್ಠಾನಕ್ಕಿಡುವರು ಪಂಡಿತರು ಅಂತ ಹೇಳ್ತಾರೆ ಅಂತವ್ರಿಗೆ. ಅದನ್ನ ಜಮಖಂಡಿ ಆಚಾರ್ಯರು ಹೇಳ್ತಾ ಇದ್ದಾರೆ. ಬುಧರಿಗೆ ಅಂದರೆ ಯಾರು ಬುಧರು, ಅಧ್ಯಾತ್ಮ ರಸರಂಜನಿ ಸರ್ವ ಸಮರ್ಪಣಾಭಿಜ್ಞಾನ ಅಂತ ಹೇಳ್ತಾ ಇದ್ದಾರೆ. ಅಧ್ಯಾತ್ಮ ರಸರಂಜನಿ ಓದಿ ಅದರಲ್ಲಿ ಹೇಳಿರ್ತಕ್ಕಂತಹ ಪ್ರಕಾರ ಎಲ್ಲವನ್ನ ದೇವರಿಗೆ ಅರ್ಪಣೆ ಮಾಡ್ಲಿಕ್ಕೆ ಯಾರಿಗೆ ಗೊತ್ತಿರುತ್ತೋ ಅವ್ರು ಬುಧರು ಅಂತವ್ರಿಗೆ ಹೇಳ್ಬೇಕು ಇದನ್ನ ಅಂತ ಹೇಳ್ತಾರೆ. ಹರಿಕಥಾಮೃತಸಾರ ಕೇಳಲಿಕ್ಕೆ ಮಿನಿಮಮ್ ಕ್ವಾಲಿಫಿಕೇಶನ್ ಯಾರಿಗೆ ಅಂದ್ರೆ ಅಂಥವ್ರಿಗೆ ಅವರಂತವ್ರು ಇಡೀ ಷೋಡಶಿ ಚತುರ್ದಶಿ ಅಧ್ಯಾತ್ಮ ರಸರಂಜನಿ ಪೂರ್ಣ ಹಿಡಿತಕ್ಕಿಟ್ಟುಕೊಂಡು ಸಂಪೂರ್ಣ ಅನುಷ್ಠಾನ ಮಾಡುತ್ತಾ ಹರಿಕಥಾಮೃತಸಾರವನ್ನ ನಿರಂತರ ಪಾರಾಯಣ ಮಾಡಿದಂತಹ ಪಂಡಿತಾಗ್ರಣಿಗಳು ಯಾರು ಅಂದ್ರೆ ಜಮಖಂಡಿ ವಾದಿರಾಜ. ಅವರು ಹೇಳ್ತಾರೆ ಅಧ್ಯಾತ್ಮ ರಸರಂಜನಿ ಸರ್ವ ಸಮರ್ಪಣ ಅಭಿಜ್ಞಾನ ಅಂತ ಹೇಳ್ತಾರೆ. ಅಂದರೆ ಸರ್ವ ಸಮರ್ಪಣೆಯೇ ಪ್ರಧಾನ. ಅಂದರೆ ಅವನಿಗೆಲ್ಲ ನಿನ್ನ ಅಧೀನ ಸರ್ವಸ್ವ ಅಂತ ಚಿಂತನೆ ಯಾರಿಗೆ ಬರುತ್ತೆ ಅವರು ಬುಧರು. ನನ್ನ ಕೈಯಲ್ಲಿ ಚೋರಿದೆ ಅಂತ ಒದ್ದಾಡೋರು ಆ ಬುಧರು. ಪಕ್ವತ ಬರಲಿಲ್ಲ ಅಂತ ಅರ್ಥ. ಸರಿ, ಮುಂದೆ ಹೇಳ್ತಾ ಇದ್ದಾರೆ. ಚತುರ ವಿಧ ಪುರುಷಾರ್ಥ ಪಡೆವರೆ ಚತುರದಶ ಲೋಕಗಳ ಮಧ್ಯದೋಳ್ ಇತರ ಉಪಾಯಗಳಿಲ್ಲ ನೋಡಲು ಸಕಲ ಶಾಸ್ತ್ರದಲ್ಲಿ. ಸತತ ವಿಷಯೇಂದ್ರಿಯಗಳಲ್ಲಿ ಪ್ರವಿತತನೆ ನಿಸಿರಾಜಿಸುವ ಲಕ್ಷ್ಮೀಪತಿಗೆ ಸರ್ವ ಸಮರ್ಪಣೆಯೇ ಮಹಾಪೂಜೆ ಸದುಪಾಯ. ಅದು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ, ಹೇಳ್ತಾ ಇದ್ದಾರೆ ಅಯ್ಯ ಚತುರವಿಧ ಪುರುಷಾರ್ಥ ಪಡೆವರೇ. ಚತುರವಿಧ ಪುರುಷಾರ್ಥ ಅಂದ್ರೆ ಯಾವುದು? ಅದು ಮಾಮೂಲು ಜನಕ್ಕೆ ಧರ್ಮ ಕಾಮ ಮೋಕ್ಷ ಅಲ್ಲ, ಸಾಯುಧ್ಯ ಸಾಮೀಪ್ಯ ಸಾರೋಗ್ಯ ಮೊದಲಾದ ನಾಲ್ಕು. ಈ ನಾಲ್ಕು ಪುರುಷಾರ್ಥ, ಚತುರವಿಧ ಪುರುಷಾರ್ಥ ಅದು ಅಷ್ಟೇ ಹೊರತು ಧರ್ಮ ಅರ್ಥ ಕಾಮ ಮೋಕ್ಷ ಇದಕ್ಕಲ್ಲ. ಅದರಲ್ಲೂ ಕೂಡ ಏನು ಅಂದ್ರೆ ಭಗವಂತನೇ ನನಗೆ ಬೇಕು, ಅವನ ದರ್ಶನ ಸದಾ ಆಗುತ್ತೆ, ಆ ಕಾರಣದಿಂದ ಮೋಕ್ಷ ಬೇಕು ಅಂತ ಬಯಸಿ ಆ ಮೋಕ್ಷದಲ್ಲೂ ಕೂಡ ದೇವರ ಹತ್ತಿರ ಇರಬೇಕು, ದೇವರ ಒಳಗೆ ಕೂತಿರಬೇಕು, ಆ ರೀತಿಯಾಗಿ ಏನೇನಿದೆ ಅದನ್ನ ಬಯಸುವವರು ಯಾರು? ಚತುರವಿಧ ಪುರುಷಾರ್ಥ ಪಡೆವರೇ ಅಂದ್ರು. ಚತುರವಿಧ ಪುರುಷಾರ್ಥ ಅಂದ್ರೆ ಧರ್ಮ ಅರ್ಥ ಕಾಮ ಮೋಕ್ಷ. ಹೌದು, ಅದು ಅರ್ಥವೇ. ದೇವರನ್ನ ಪಡೆಯಲಿಕ್ಕಾಗಿ ಧರ್ಮ, ದೇವರನ್ನ ಪ್ರೀತಿಗೊಳಿಸಲಿಕ್ಕಾಗಿ ಅರ್ಥ, ದೇವರೇ ಬೇಕೆಂಬ ಕಾಮ, ದೇವರನ್ನ ನೋಡುವುದೇ ಮೋಕ್ಷ. ಅಂದ್ರೆ ಇಲ್ಲಿ ಎಷ್ಟು ಅಪರೋಕ್ಷ ಜ್ಞಾನ ಪಡ್ಕೊಂಡು ಕೂಡ ದೇವರನ್ನ ಸದಾ ನೋಡ್ಲಿಕ್ಕಾಗಲ್ಲ. ಸ್ವಲ್ಪ ನೋಡಿ ಮತ್ತಾ ಹೋಗ್ತಾರೆ. ಮೋಕ್ಷದಲ್ಲಿ ಸದಾ ನೋಡಬಹುದು. ಆ ಒಂದು ಉದ್ದೇಶದಿಂದ ಮೋಕ್ಷ ಬೇಕು ಅಂತ ಬಯಸ್ತಾರಂತೆ ಜ್ಞಾನಿಗಳು. ಹಾಗಾದರೆ ಧರ್ಮ ಅರ್ಥ ಕಾಮ ಮೋಕ್ಷ ಎಲ್ಲ ಎಲ್ಲಿ ಗುರಿ? ದೇವರ ಪ್ರೀತಿ ಪಡೆಯಲಿಕ್ಕೆ ಅವನೇ ಬೇಕು ಅನ್ನೋದಕ್ಕೆ ಗುರಿ ಆಯಿತು ಈ ಧರ್ಮಾರ್ಥ ಕಾಮ ಮೋಕ್ಷಗಳು. ಅದರಲ್ಲೂ ಕೂಡ ನಾಲ್ಕು ರೀತಿಯಾಗಿರತಕ್ಕಂಥ ಮಿಕ್ಕದ್ದು ಅಂತ ಹೇಳ್ತಾರೆ. ಏನು ಸಾಯುಧ್ಯ ಸಾರೋಗ್ಯ ಸಾಮೀಪ್ಯ ಮೊದಲಾದ ಅಂತ ಕಾಲಕ್ಕೆ ಚತುರ ವಿಧ ಪುರುಷಾರ್ಥ ಪಡೆವರೆ. ಆ ನಾಲ್ಕು ರೀತಿಯಾಗಿರತಕ್ಕಂಥ ಪುರುಷಾರ್ಥವನ್ನು ಪಡೆಯಬೇಕಂತ ಅಪೇಕ್ಷೆ ಯಾರಿಗಿರುತ್ತೆ ಅವರಿಗೆ? ಅಥವಾ ಚತುರವಿಧ ಪುರುಷಾರ್ಥ ಅಂದ್ರೆ ಯಾವುದು ಹೇಳಿ? ಆರನೇ ಹೇಳಿ ಆಯ್ತು. ಇನ್ನ ಜ್ಞಾನ ಭಕ್ತಿ ವೈರಾಗ್ಯ ತಂಟೆಗೆ ಹೋಗಲ್ಲ ನಾವು, ಪುರುಷಾರ್ಥ ಅಲ್ಲೇ ನಾವು ಬದುಕಿಗೆ ಸಾರ್ಥಕ್ಕೆ ಅವು. ಅದಕ್ಕೆ ಜ್ಞಾನ ಭಕ್ತಿ ವೈರಾಗ್ಯ ಅದು ಗೊತ್ತಾದ್ಮೇಲೆ ಮಿತ್ರಕ್ಕೆ ಹೋಗ್ಬೇಕು ಅಂದ್ರೆ ಸರಿ. ಪುರುಷ ಅಂದ್ರೆ ಪುರದಲ್ಲಿ ಇರುವವ ಜೀವ, ಅವನಿಂದ ಅಪೇಕ್ಷಿತವಾದದ್ದು ಪುರುಷಾರ್ಥ, ಅವನಿಗೆ ಅಪೇಕ್ಷಿತವಾದದ್ದು ಪುರುಷಾರ್ಥ. ಅಥವಾ ಪುರುಷನಾಮದ ಭಗವಂತನ ಪ್ರಸನ್ನೀಕರಿಸಿಕೊಳ್ಳಿಕ್ಕೆ ಏನೇನು ಬೇಕೋ ಅವೆಲ್ಲ ಪುರುಷಾರ್ಥ. ಸರಿ, ಹಾಗಾದರೆ ಇನ್ನೊಂದು ಪುರುಷಾರ್ಥ ಯಾವುದು? ಜ್ಞಾನ, ಭಕ್ತಿ, ವೈರಾಗ್ಯ, ಗುರುವನುಗ್ರಹ. ಈ ಮೂರು ಬೇಕು ಅಂದ್ರೆ ಗುರುವನುಗ್ರಹ ಬೇಕು. ಗುರುವನುಗ್ರಹ, ಜ್ಞಾನ, ಭಕ್ತಿ, ವೈರಾಗ್ಯ ಇವೆಲ್ಲ ಇದ್ದರೆ, ಈ ನಾಲ್ಕು ಇದ್ರೇನೆ ಪುರುಷಾರ್ಥ ಬರುತ್ತೆ, ಎಲ್ಲವೂ ಸೇರೋದು. ಈ ರೀತಿಯಲ್ಲಿ ಪಡವರೇ ಇದು ಪಡೆಯಬೇಕಾದರೆ ಚತುರದಶ ಲೋಕಗಳ ಮಧ್ಯದೋಳ್ ಹದಿನಾಲ್ಕು ಲೋಕಗಳು ಸುತ್ತಾಡಿದ್ರು ಕೂಡ ಏನ್ ನೀವ್ ಹೇಳ್ತೀರಾ, ನೀವ್ ಹೇಳ್ತೀರಾ, ನೀವ್ ಹೇಳ್ತೀರಾ ಅಂತ ಅವರವ್ರ ಮನೆಗೆ ಹೋಗಿ ಸೇವಾ ಮಾಡಿ ಕಾಲಿಡ್ಕೊಂಡು ಕೇಳ್ಕೊಂಡ್ರು ಕೂಡ ಎಲ್ಲಾರು ಏನು ಹೇಳಬೇಕಾದ್ರೂ ಒಂದೇ, ಇತರ ಉಪಾಯಗಳಿಲ್ಲ ನೋಡಲು ಸಕಲ ಶಾಸ್ತ್ರದಲ್ಲಿ. ಎಲ್ಲಾ ಶಾಸ್ತ್ರಗಳು ಮಥನ ಮಾಡಿದ್ರು, ತೆಗೆದು 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 ತಿರುಗಾಕಿದ್ರು, ಎಲ್ಲಾ ಪುರಾಣ ನೋಡಿದ್ರು, ಎಲ್ಲಾ ನೋಡಿದ್ರು, ಏನು ಜಿಸ್ತ್, ಏನು ಮಾಡಿದರೆ ಭಗವಂತನ ಪಡೆಯಲಿಕ್ಕಾಗುತ್ತೆ ಅಂದ್ರೆ ಪ್ರಧಾನವಾದ್ಯದೆ ಏನದು ಅಂದ್ರೆ ಸತತ ಎಡಬೇಡದೆ ವಿಷಯೇಂದ್ರಿಯಗಳಲ್ಲಿ ಪ್ರವಿತತ ನೆನೆಸಿ ರಾಲಿಸುವ. ವಿಷಯಗಳಲ್ಲಿ ಅಂದರೆ ಪದಾರ್ಥಗಳಲ್ಲಿ, ಎಲ್ಲಾ ಕಡೆ ಇಂದ್ರಿಯಗಳಲ್ಲಿ ರಾಜಿಸುವ ಲಕ್ಷ್ಮೀಪತಿಗೆ ಹೇಗ ರಾಜಿಸ್ತಾ ಇದ್ದಾನೆ? ರಾಜರುದೀಪ್ತವು ಅಂದ್ರೆ ಪ್ರಕಾಶಮಾನನಾಗಿದ್ದಾನೆ ಭಗವಂತ. ಅಂಥ ಲಕ್ಷ್ಮೀಪತಿಗೆ ಎಂಥ ಲಕ್ಷ್ಮೀಪತಿ ಪ್ರವಿತತ ನೆನೆಸಿ, ತತ ಅಂದ್ರೆ ವ್ಯಾಪ್ತ ಅಂತ, ತತ ನೆನೆಸಿ ಅಂತ ಹೇಳಿಬಿಟ್ರೆ ಏನಾಗುತ್ತೆ, ಎಲ್ಲಾ ತತ್ವಾಭಿಮಾನಿಗಳು ತತರೆ ಎಲ್ಲ ಕಡೆ ವ್ಯಾಪ್ತಾರೆ. ದೇವರು ಅವರು ಎರಡ ಒಂದಾಯ್ತಲ್ಲ ಅಂದ್ರೆ ಇಲ್ಲ, ವಿತತ ವಿತತ ಅಂತ ಹೇಳಿದ ಕೂಡಲೇ ವಿಶೇಷವಾಗಿ ವ್ಯಾಪ್ತ ವಿತತ. ಅದು ಯಾರು ಅಂದ್ರೆ ಬ್ರಹ್ಮ, ವಾಯು, ಸರಸ್ವತಿ, ಭಾರತೀಯ, ಮಹಾಲಕ್ಷ್ಮಿ ಎಲ್ಲಾ ಸೇರಿ, ಅವರು ಐದು ಪರಶುಕ್ಲತ್ವ ಸೇರಿಕೊಂಡ್ರೆ ಅವರು ಪ್ರವಿತತರು, ಎಲ್ಲರ ಒಳಗೂ ಹೋಗ್ತು ಎಲ್ಲ ಕಡೆಗೆ ಆಗ್ತದೆ ಅಲ್ಲ, ವಿತತರು ಅವರೊಳಗೂ ನಿಂತು ಮಾಡಿಸುವಂತಾದ್ದರಿಂದ ದೇವರಿಗೆ ಪ್ರವಿತತ ಪ್ರವಿತತ ನೆನೆಸಿ. ಆ ಒಂದು ಮಾತಲ್ಲೇ ಎಲ್ಲಾ ಸಿಸ್ಟಮ್ ಅಂತ ನೋಡಿ, ದೇವತೆಗಳು ಬ್ರಹ್ಮವಾಯು ಸರಸ್ವಿಧಾರತೆಯರು ಅವರೊಳಗೆ ವಿಶೇಷವಾಗಿರತಕ್ಕಂಥ ಭಗವಂತ ಇಷ್ಟು ಕೊಟ್ರು. ಪ್ರವಿತತ ನೆನೆಸಿ ಎಲ್ಲಿ? ಇಂದ್ರಿಯಗಳಲ್ಲೂ ಮತ್ತು ವಿಷಯಗಳಲ್ಲೂ. ಇಂದ್ರಿಯ ವ್ಯಾಪಾರ ಪ್ರಕರಣ ಎಲ್ಲ ಒಂದು ಪಂಕ್ತಿಯಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇಂದ್ರಿಯಗಳಲ್ಲಿ ಹೀಗೆ ಇದ್ದಾನೆ, ಪದಾರ್ಥಗಳಲ್ಲೂ ಹಾಗೆ ಇದ್ದಾನೆ, ಕರ್ಮ ಆಗುವಾಗ ಹಾಗೇ ರೂಪಗಳು ಬಂದು ಎಲ್ಲ ಕೊಡ್ತಾ ಇವೆ. ಈ ರೀತಿಯಲ್ಲಿ ರಾಜಿಸುವ ಎಂಬ ಶಬ್ದದಿಂದ ಏನಾಯಿತು, ಅಲ್ಲಲ್ಲಿ ಪ್ರಕಟ ಆಗುವಂತ ಭಗವದ್ ರೂಪಗಳು ರಾಜಿಸುವ ಅಂದು. ಪ್ರ ವಿ ತತ ನೆನೆಸಿ ರಾಜಿಸುವ ಹೇಗೆ? ಸತತ ಯಾವಾಗ್ಲೂ ಹೊಳಿತಾ ಇದ್ದಾನೆ ಭಗವಂತ, ಯಾವಾಗ್ಲೂ ಅವನ ರೂಪಗಳು ಹೊರಬರ್ತಾನೆ ಇವೆ. ಒಂದು ಕ್ಷಣ ಸುಮ್ಮನೆ ಇರ್ತೀವ? ಇರಲ್ಲ. ಒಂದು ಕ್ಷಣವಾದ್ರೂ ಮನಸ್ಸು ಸುಮ್ಮನೆ ಇರುತ್ತ? ಇರಲ್ಲ. ಒಂದು ಕ್ಷಣವಾದ್ರೂ ಸುಮ್ಮನೆ ಇರದಿದ್ರೆ ಭಗವಂತನ ರೂಪಗಳು ಬರದೇ ಸುಮ್ಮನೆ ಇರುತ್ತಾ? ಇರ್ಲೇಬೇಕು. ಇಲ್ಲದಿದ್ರೆ ಮನಸ್ಸಿಂದ ಆಲೋಚನೆ ಬರೋದೇ ಇಲ್ಲ, ಗುಂಪು 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 ಗುಂಪು. ಇದು ರಾಜಿಸುವುದು ಚೆನ್ನಾಗಿ ಬರ್ತಾ ಇದ್ದಾರೆ. ಹೇಗೆ? ಸತತ ವಿಷಯೇಂದ್ರಿಯಗಳಲ್ಲಿ ಸತತ ಪ್ರವಿತತ ನೆನೆಸಿ ಸತತ ರಾಜಿಸುವ. ಎಲ್ಲ ಕಡೆ ಸತತ ಅಪ್ಲೈ ಮಾಡಿಕೊಳ್ಳಿ. ಲಕ್ಷ್ಮೀಪತಿಗೆ, ಸತತ ಲಕ್ಷ್ಮೀಪತಿಗೆ, ಲಕ್ಷ್ಮೀದೇವಿಗೆ ಇವತ್ತು ಪತಿ, ನಾಳೆ ಬೆಳಿಗ್ಗೆ ಡಾಮಿನೇಷನ್ ಲಕ್ಷ್ಮೀದೇವಿ ಜಾಸ್ತಿ ಆಗುತ್ತಾ ಅಂದ್ರೆ ಇಲ್ಲ ಅಂತ ಹೇಳ್ತಾರೆ. ಇದು ನಾರ್ಮಲ್ ಆಗಿ ಎಲ್ಲಾ ಕಡೆ ಬರ್ತಾ ಇರುತ್ತೆ. ಕೆಲವು ಅಂದ್ರೆ ತಪಶಕ್ತಿಯಲ್ಲೂ ಹೊರಗ ನೋಡಿದ್ರು ಎಲ್ಲ ನೋಡಿದ್ರು ಕೂಡ ಒಮ್ಮೆ ಹೆಣ್ಣು ಜಾಸ್ತಿ ಇರ್ತಾಳೆ, ಒಮ್ಮೆ ಗಂಡ ಜಾಸ್ತಿ ಇರ್ತಾನೆ, ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಇಲ್ಲಿ ಹಾಗಲ್ಲ, ಸತತ ಲಕ್ಷ್ಮೀಪತಿಗೆ, ಲಕ್ಷ್ಮೀದೇವಿಗೆ ಉಸಿರಾಟ ಮೊದಲುಕೊಂಡು ಜ್ಞಾನ ಸ್ಫೂರ್ತಿಯು ದೇವರಿಂದಲೇ ಬರಬೇಕು. ಅದರಿಂದ ಸತತ ಲಕ್ಷ್ಮೀಪತಿಗೆ ಸರ್ವ ಸಮರ್ಪಣೆಯೇ. ಸರ್ವ ಸಮರ್ಪಣೆ ಅಂದ್ರೆ ಸತತ ಸರ್ವ ಸಮರ್ಪಣೆಯೇ. ಏನು ಸರ್ವ ಸಮರ್ಪಣೆ ಅಂದ್ರೆ ಹೇಳ್ತಾ ಇದ್ದಾರೆ, ಅಯ್ಯ ನನ್ನ ದೇಹ, ನನ್ನ ಇಂದ್ರಿಯಗಳು, ನನ್ನ ಪ್ರಾಣ, ನನ್ನ ಒಳಗಿರತಕ್ಕಂಥ ಸರ್ವಸ್ವ ನನ್ನ ಏನು ಪದಾರ್ಥಗಳು, ಸುತ್ತಿರುವ ವ್ಯಕ್ತಿಗಳು, ಅಲ್ಲಾಗುವ ಕ್ರಿಯೆಗಳು ಎಲ್ಲ ನಿನ್ನ ಆಧೀನ ಅಂತ ತಿಳಿದು ಅಲ್ಲಲ್ಲಿರುವ ಭಗವದ್ ರೂಪಗಳನ್ನ ಭಗವಂತನಿಗೆ ಐಕ್ಯ ಚಿಂತಿಸುವುದೇ ಸರ್ವ ಸಮರ್ಪಣ. ಸರ್ವ ಸಮರ್ಪಣ ಅಂದ್ರೆ ಅಲ್ಲ, ನಾವು ರಿವರ್ಸ್ ಆಗಿ ಬಂದ್ರೆ ಚೆನ್ನಾಗಿ ತಲೆ ಬರುತ್ತೆ. ದೇವರ ಅಧೀನ ಅಂತ ನಾವು ತಿಳಿದ್ರೆ ದೇವರ ಅಧೀನ ಇಲ್ಲದೆ ಚೂರು ಇದ್ರೂ ಕೂಡ ದೇವರ ಅಧೀನ ಅಂತ ಹೇಳ್ತೀವಿ. ಅಂದ್ರೆ ದೇವರಿಲ್ಲದೆ ನಾನು ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳಿಯೋದೇ ಸರ್ವಸಮರ್ಪಣ. ಎರಡು ನೆಗೆಟಿವ್ಸ್ ಹೇಳಿದ್ರೆ ಡೈರೆಕ್ಟ್ ಕೊಡ್ ಫೈಟ್ ಕರೆಕ್ಟ್ ಆಗಿ ಕೊಡ್. ಅದನ್ನ ಶಾಸ್ತ್ರದಲ್ಲಿ ಇದೇ ರೀತಿಯಲ್ಲಿ ಹೇಳ್ತಾರೆ, ನೆಗೆಟಿವ್ ಎಲ್ಲ ಹೇಳ್ತಾರೆ. ದೇವರ ಮೇಲೆ ನಾನು ಅಧೀನ, ದೇವರಿದ್ದೇ ದೇವರಿಂದ ನಾನಿದ್ದೇನೆ ಅಂತಲ್ಲದೆ ದೇವರಿಲ್ಲದೆ ನಾನಿರಲಿಕ್ಕೆ ಸಾಧ್ಯ ಇಲ್ಲ, ನಾನೊಂದು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಉಸಿರಾಟ ಆಡ್ಲಿಕ್ಕೂ ಸಾಧ್ಯ ಇಲ್ಲ, ಇವನಿಂದಲೇ ಸರ್ವಸ್ವ ಆಗ್ತಾ ಇದೆ. ಅದು ಒಳ್ಳೆ ಆಲೋಚನೆಯೋ ಕೆಟ್ಟ ಆಲೋಚನೆಯೋ, ಒಳ್ಳೆ ವ್ಯಾಪಾರವೋ ಕೆಟ್ಟ ವ್ಯಾಪಾರವೋ, ಸರ್ವಸ್ವ ಸದಾ ಅವನೇ ನನ್ನಿಂದ ಮಾಡಿ ಮಾಡಿಸ್ತಾ ಇದ್ದಾನೆ. ಕೆಟ್ಟದ್ದನ್ನ ಬಿಡಿಸಬೇಕಾದ್ರೆ ಅವನೇ ಗತಿ, ಒಳ್ಳೆದನ್ನ ಮಾಡಿಸಬೇಕಾದ್ರೆ ಅವನೇ ಗತಿ. ನಾನಾಗಿ ಒಳ್ಳೆದೂ ಮಾಡ್ಲಾರೆ ಕೆಟ್ಟದ್ದು ಮಾಡ್ಲಾರೆ, ಕೆಟ್ಟದ್ದನ್ನ ಬಿಡಿಸ್ಕೊಳ್ಳಾರೆ ಒಳ್ಳೆದನ್ನ ತಂದುಕೊಳ್ಳಾರೆ ನಾನಾಗಿ ಅಂತ ಕೇಳಿಕೊಂಡಿರೋದೇ ಅದು ಎಚ್ಚರ. ಸದಾ ಬರ್ತಾ ಇರಬೇಕು, ಕೆಟ್ಟ ಕೆಲಸ ಆದಾಗ್ಲೂ ಬರ್ತಾ ಇರಬೇಕು, ಒಳ್ಳೆ ಕೆಲಸ ಆದಾಗ್ಲೂ ಬರ್ತಾ ಇರಬೇಕು. ಈ ಬರ್ತಾ ಇದ್ದು ದೇವರ ಅಧೀನತಾ ಎಂಬುದು ಸದಾ ಮನಸ್ಸಿಗೆ ಬಂದ್ರೆ ಅದೇ ಸರ್ವ ಸಮರ್ಪಣ. ಇದರಿಂದ ಭಗವಂತ ಪ್ರೀತನಾಗುವಷ್ಟು ಇನ್ಯಾವ ಪೂಜೆ ಮಾಡಿದ್ರೂ ಪ್ರೀತನಾಗ. ನಾವು ಕೊಡೋ ಪದಾರ್ಥಗಳು ಏನು ಬೇಕಾಗಿಲ್ಲ, ನಾವು ಕೊಡೋ ಪದಾರ್ಥಗಳು ಏನು ಬೇಕಾಗಿಲ್ಲ. ಅದಕ್ಕೆ ಹೇಳ್ತಾರೆ ಇಂಥ ಪೂಜೆ, ಇಂಥ ಸರ್ವ ಸಮರ್ಪಣ ಯಾರಿಂದ ಮಾಡಿಸಿಕೋಬೇಕು, ಪರಮಾನುಗ್ರಹ ಮಾಡಬೇಕು ಅಂತ ಇರ್ತಾನೋ ಭಗವಂತ, ಅಂಥವರಿಗೆ ಮಾತ್ರ ಒಳ್ಳೆ ಕೆಲಸ ಮಾಡಿಸಿದಾಗ್ಲೂ ಕೆಟ್ಟ ಕೆಲಸ ಮಾಡಿಸಿದಾಗ್ಲೂ ತನ್ನ ಅಧೀನ ತನ್ನ ಅಧೀನ ಎಂಬ ಚಿಂತನೆ ದೇವರು ಕೊಡುತ್ತಾರೆ ಎಂಬುದು ತಾತ್ಪರ್ಯ. ಯಾರಿಗೆ ಭಗವಂತ ಅನುಗ್ರಹ ಮಾಡಿರ್ತಾನೋ ಅವರಿಗೆ ಮಾತ್ರ ಅದು ಬರಲಿಕ್ಕೆ ಸಾಧ್ಯ. ಹುಟ್ಟಿದದ್ದು ಒಳಗೆ ಬರ್ತಾ 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 ಇರುತ್ತೆ ಅವರಿಗೆ. ಈ ಒಳ್ಳೆ ಕೆಟ್ಟ ಕೆಲಸಗಳ ಮಧ್ಯೆ ಅವನನ್ನೇ ನೋಡ್ತಾ ಇರ್ತಾರೆ. ಯಾಕೆ ಅಂದ್ರೆ ಮಾಡ್ಲಿಕ್ಕೂ ನನ್ನ ಕೈಲಿಲ್ಲ, ಬಿಡ್ಲಿಕ್ಕೂ ನನ್ನ ಕೈಲಿಲ್ಲ, ನಿನ್ನ ಅಧೀನ ನಿನ್ನ ಅಧೀನ ನಿನ್ನ ಅಧೀನ. ಆದರೆ ತಪ್ಪೆಲ್ಲಿ ತಿಳಿಯುತ್ತೆ ಅಂತ ಹೇಳಿದ್ರೆ ಈ ರೀತಿ ಚಿಂತನೆ ಬಂದ ಕೂಡಲೇ ಎಲ್ಲರೂ ಉದಾಸೀನದಾಗಿ ಹಾಳಾಗಿ ಹೋಗ್ತಾರೆ ಅಂತ ಕಲ್ಪನೆ ಬರುತ್ತೆ. ಯಾಕೆ ಅಂದ್ರೆ ಭಗವಂತನ ಶರಣಾಗತರಾಗಿ ಆ ಶರಣಾಗತಿಯಲ್ಲೂ ಕೂಡ ಜ್ಞಾನಪೂರ್ವಕ ಶರಣಾಗತಿ. ಏನಂತ, ನನ್ನಲ್ಲಿ ಪ್ರಯತ್ನ ಎಂಬ ಧರ್ಮ ಇದೆ, ಅದು ಮಾಡಿಸಿಯೇ ಅದರ ಪೂರ್ವಕವಾಗಿಯೇ ಭಗವಂತ ಸಾಧನೆ ಮಾಡಿಸ್ತಾನೆ. ಅದರ ಪೂರ್ವಕವಾಗಿ ನನ್ನಿಂದ ಪ್ರಯತ್ನ ಮಾಡಿಸಿಯೇ ಭಗವಂತ ನನ್ನ ಉದ್ಧಾರ ಮಾಡುತ್ತಾನೆ ಎಂಬ ಎಚ್ಚರ ಯಾರಿಗಿದ್ದು ಶರಣಾಗತರಾಗ್ತಾರೋ ಅವರಿಂದ ಪ್ರಯತ್ನ ಭಗವಂತ ಮಾಡಿಸದೆ ಬಿಡಲ್ಲ. ಪ್ರಯತ್ನ ಅವರಿಂದ ಮಾಡಿಸದೆ ಬಿಡಲ್ಲ. ಆದ್ದರಿಂದ ಇಲ್ಲೇನು ವಾದ ಬರುತ್ತೆ, ಎಲ್ಲಾ ದೇವರೇ ಮಾಡಿ ಮಾಡಿಸ್ತಾನೆ ಎಂಬುದು ಸತ್ಯ, ಪ್ರಯತ್ನವೂ ಅವನ ಅಧೀನ ಎಂಬುದು ಸತ್ಯ, ಹೇಳಿಬಿಟ್ಟರೆ ಜಗತ್ತು ಹಾಳಾಗಿ ಹೋಗುತ್ತೆ ಅಂತ ತಲೆಯಲ್ಲಿ ಬರುತ್ತೆ. ನಾವು ಹೇಳಿಬಿಟ್ಟೆ ದೇವರೇ ಎಲ್ಲ ಮಾಡಿಸೋದು ಅಂತೇಳಿ, ದೇವರೇ ಎಲ್ಲ ನಮ್ಮಿಂದ ಪ್ರಯತ್ನ ಮಾಡಿಸಿ, ಜೀವನಿಗೆ ಕರ್ತೃತ್ವ ಇದೆ, ಜೀವನದಲ್ಲಿ ಪ್ರಯತ್ನ ಇದೆ, ದೇವರ ಅಧೀನವಾಗಿದೆ, ಜೀವನದಲ್ಲಿ ದೇವರ ಅಧೀನವಾಗಿಯೇ ತಿಳ್ಕೊಳ್ತಾನೆ, ದೇವರ ಅಧೀನವಾಗಿಯೇ ಇಚ್ಛಾ ಪಡ್ತಾನೆ, ದೇವರ ಅಧೀನವಾಗಿಯೇ ಕ್ರಿಯೆಗಳನ್ನು ಮಾಡುತ್ತಾನೆ. ಅವನ ಪ್ರಯತ್ನವು ದೇವರ ಅಧೀನ, ದೇವರು ಮಾಡಿಸಿದರೆ ಉಂಟು ಪ್ರಯತ್ನ, ಇಲ್ಲದಿದ್ರೆ ಇಲ್ಲ. ಶರಣ ಭಗವಂತನೇ. ಅಂಥ ಕಾಲಕ್ಕೆ ಪ್ರಯತ್ನವು ಅವನ ಅಧೀನ ಅಂತ ಹೇಳಿಬಿಟ್ರೆ ದೇವರೇ ಮಾಡಿಸ್ಲಿ ಅಂತ ಸುಮ್ಮನೆ ಕೊಡುತ್ತಾರೆ ಜನ ಅಂತ ಕರೆ ಬಂದ್ಬಿಡುತ್ತೆ ನಮಗೆ. ಹೇಳ್ತಾರೆ ಸುಮ್ಮನೆ ಕೂಡ್ಲಿಕ್ಕಾದ್ರೂ ಸ್ವಾತಂತ್ರ್ಯ ಉಂಟೆ ಅಂತ ಪ್ರಶ್ನೆ ಮಾಡುತ್ತಾರೆ. ಒಳಗಿದ್ದ ಒಬ್ಬ ಸ್ವಾಮಿ ಯಾರ್ಯಾರನ್ನ ಯಾವ್ಯಾವ ಕಾಲದಲ್ಲಿ ಹೇಗೆ ಪ್ರವರ್ತನೆ ಮಾಡಿಸಬೇಕು ಹಾಗೆ ಮಾಡಿಸ್ತಾನೆ ಅಂತ ಶಾಸ್ತ್ರದ ಮಾತು ಒಂದು ಕಡೆ ಹೇಳತಾ, ಹೀಗ್ ಹೇಳಿಬಿಟ್ರೆ ಜಗತ್ತೆಲ್ಲ ಸುಮ್ಮನೆ ಆಗಿಬಿಡುತ್ತೆ ಅಂತ ಹೇಳಿದರೆ ಆ ಜಗತ್ತಿಗೆ ದೇವರ ಅಧೀನವಲ್ಲದೆ ತಾವಾಗಿ ಸುಮ್ಮನೆ ಇರುವ ಶಕ್ತಿಯೂ ಉಂಟು ಅಂತ ನಾವು ಒಪ್ಪಿದಂತ ಒಂದು ಕಡೆ ದ್ವೈತ ಹೇಳುತ್ತಾ ಇನ್ನೊಂದು ಕಡೆ ಅದ್ವೈತವನ್ನೂ ನಾವು ಒಪ್ಪಿದಂತ ಅಲ್ವಾ. ಅದ್ವೈತಿಗಳು ಹೇಳ್ತಾರೆ ನಾನು ಚೂರು ದೇವರೇ ನಾನು ದೇವರೇ ಎಲ್ಲ ಹೇಳ್ತಾರಲ್ಲ ಅವರು, ನಾವು ಹೇಳಿದಂತ ಆಗುತ್ತೆ. ದೇವರಿಲ್ಲದೆ ನಾನಾಗಿ ಕೂಡಬಲ್ಲೆ ಎಲ್ಲ ದೇವರೇ ಮಾಡಿಸ್ತಾರೆ ಅಂತ ಅಂದ್ರೆ ಇವಾಗ ಏನ್ ಹೇಳ್ತೀರಾ ಅಂದ್ರೆ ಭಗವಂತ ತತ್ವಜ್ಞಾನದ ಮೂಲಕ ಯಾರ ಭಗವಂತ ಯಾರಿಂದ ಶರಣಾಗತಿ ಕೊಟ್ಟು ಯಾರಿಗೆ ಶರಣಾಗತಿ ಕೊಟ್ಟು ತತ್ವಜ್ಞಾನ ಕೊಟ್ಟು ಅಂದ್ರೆ ನನ್ನಲ್ಲಿ ಪ್ರಯತ್ನಾದಿಗಳಿವೆ ಅದು ಭಗವಂತ ಮಾಡಿಸಿ ಏನ್ ಮಾಡಿಸ್ತಾನೆ ಎಂಬ ಎಚ್ಚರ ಕೊಟ್ಟು ಭಗವಂತ ಯಾರಿಂದ ಶರಣಾಗತಿಯನ್ನ ತನ್ನ ಭಗವಂತ ಆಗುವಂತೆ ಮಾಡುತ್ತಾನೋ ಶರಣಾಗತರಾಗುವಂತೆ ಮಾಡುತ್ತಾನೋ ಶರಣಾಗತಿಯನ್ನು ಅವರಿಗೆ ಕೊಡುತ್ತಾನೋ ಅಂಥವರಿಗೆ ಭಗವಂತ ಆಯಾ ಪ್ರಯತ್ನವನ್ನ ಖಚಿತವಾಗಿ ಮಾಡಿಸಿಯೇ ಮಾಡಿಸ್ತಾನೆ. ನೀವೇ ದೃಷ್ಟಾಂತ, ನಿಮಗೂ ಗೊತ್ತಿದೆ ಅಲ್ವಾ. ದೇವರೇ ಮಾಡಿ ಮಾಡಿಸ್ತಾ ಇದ್ದಾನೆ ಅಂತ ಹೆಜ್ಜೆ ಹೆಜ್ಜೆಗೂ ಹೇಳ್ತೀರಾ. ಯಾರಾದರೂ ನಿಮ್ಮನ್ನು ನೀವು ಮಾಡಿದ್ದೀರಿ ಅಂದ್ರೆ ಇಲ್ಲದೇ ದೇವರೇ ಮಾಡಿಸಿದ್ದು ಅಂತ ನೀವೇ ಹೇಳ್ತೀರಾ. ಆದರೆ ನಿಮ್ಮ ಇಡೀ ಜೀವನದಲ್ಲಿ ಅಥವಾ ಈ ಜ್ಞಾನ ಗೊತ್ತಾದ ಮೇಲೆ ಎಲ್ಲ ದೇವರೇ ಮಾಡಿಸಲಿ ಎಂದು ಸುಮ್ಮನೆ ಕೂತದ್ದುಂಟ? ಯಾರು ಕೂಡಲಿಲ್ಲ. ಆದ ಕಾರಣ ಅದನ್ನು ಹೇಳ್ತಾರೆ, ಸರ್ವ ಸಮರ್ಪಣೆಯೇ ಮಹಾಪೂಜ ಸದುಪಾಯ ಅಂದ್ರು. ಏನು ಸರ್ವ ಸಮರ್ಪಣೆ ಅಂದ್ರೆ ಅದನ್ನು ಹೇಳ್ತಾ ಇದ್ದಾರೆ, ಇಂದ್ರಿಯಗಳು ಪದಾರ್ಥಗಳು ಅಲ್ಲಲ್ಲಿರುವ ಸಕಲ ದೇವತೆಗಳ ದೇವರ ರೂಪಗಳು ಚಿಂತಿಸಿ, ಅಂದರೆ ಇಂದ್ರಿಯಗಳು ದೇವರ ಅಧೀನವಾಗಿಯೇ ಇವೆ, ದೇವತೆಗಳ ಅಧೀನವಾಗಿಯೇ ಇವೆ, ಪದಾರ್ಥಗಳು ದೇವರ ದೇವತೆಗಳ ಅಧೀನವಾಗಿಯೇ ಇವೆ, ಅಧೀನವಾಗಿಯೇ ಇವೆ ಎಂಬುದು ಬಾಯಿಂದ ಬರ್ತಾ ಇರುತ್ತೆ. ಮನಸ್ಸಿಗೆ ಅನುಭವ ಬರೋದು ಯಾವಾಗ ಅಂದ್ರೆ ಇಂದ್ರಿಯಗಳಲ್ಲಿ ಪದಾರ್ಥಗಳಲ್ಲಿ ದೇವರ ದೇವತೆಗಳ ರೂಪಗಳು ಸತತ ಅನುಸಂಧಾನ ಮಾಡಿ ಅನುಭವಕ್ಕೆ ಬಂದರೆ ಹೌದಪ್ಪ ಅವರಿದ್ದಾರೆ, ಇಲ್ಲದಿದ್ದರೆ ನನ್ನ ಹಿಡಿತದಲ್ಲಿಲ್ಲ ಅವರ ಹಿಡಿತದಲ್ಲೇ ಎಲ್ಲ ಇದೆ ಅಂತ ಬರುತ್ತೆ. ಆಗ ಆ ಇಂದ್ರಿಯಗಳು ಇಂದ್ರಿಯಗಳಿಂದಾಗುವ ವ್ಯಾಪಾರಗಳು ಪದಾರ್ಥ ಪದಾರ್ಥ ತಿನ್ನುವಾಗುವ ವಿಕಾರಗಳು ಇವೆಲ್ಲದರಲ್ಲೂ ಕೂಡ ಭಗವಂತ ರೂಪಗಳೇ ಪುಂಖಾನುಪುಂಖವಾಗಿ ನಿಯಾಮಕವಾಗಿವೆ ದೇವರ ದೇವತೆಗಳ ರೂಪಗಳು ಅಂತ ತಿಳಿದು ಆ ರೂಪಗಳಿಗೂ ಬಿಂಬಮೂರ್ತಿಗೂ ಒಳಗಿರುವ ತತ್ವಾಭಿಮಾನಿಗಳಿಗೂ ಅವರವರ ರೂಪಗಳಿಗೆ ಅವರವರ ರೂಪಗಳನ್ನ ಐಕ್ಯ ಚಿಂತಿಸಿ, ಹೇ ಸ್ವಾಮಿ ನಿಮ್ಮ ಅಧೀನ ನಾನು, ನಿಮ್ಮ ನಿಮ್ಮ ರೂಪ ನಿಮಗರ್ಪಿತ ಅಂತ ಚಿಂತನೆ ಮಾಡುವುದೇ ಸರ್ವ ಸಮರ್ಪಣ. ಇದು ಯಾವಾಗ ಮಾಡೋಣ? ಇವತ್ತು ಬೆಳಿಗ್ಗೆ ಮಾಡಿ ಸಂಕಲ್ಪ, ನಾಳೆ ಬೆಳಿಗ್ಗೆ ಕೃಷ್ಣಾರ್ಪಣೆ ಅಲ್ಲ, ಅದಕ್ಕೆ ಸತತ ಸಮ ಸರ್ವ ಸಮರ್ಪಣೆಯೇ. ಯಾವಾಗ್ಲೂ ಹೆಜ್ಜೆ ಹೆಜ್ಜೆಗೆ ಒಂದೊಂದು ಕರ್ಮ ಅಂದುಕೊಳ್ಳೆ ಅರ್ಪಣೆ ಮಾಡಬೇಕು. ಯಾಕ್ರಿ ಎಲ್ಲ ಒಂದೇ ಸಲ ಮಾಡಬಹುದಲ್ಲ, ಮಾರನೇ ದಿವಸ ಬೆಳಿಗ್ಗೆ ಮಾಡಬಹುದಲ್ಲ, ಯಾಕೆ ಮಾಡಬಾರ್ದು ಅಂದ್ರೆ ಇವತ್ತೊಂದು ಕರ್ಮ ಆದ್ಮೇಲೆ ಮತ್ತು ಮಾರನೇ ದಿವಸ ಬೆಳಿಗ್ಗೆವರೆಗೆ ಇರ್ತೀವಿ ಅಂತ ಗ್ಯಾರಂಟಿ ಇದ್ರೆ ಮಾರನೇ ದಿವಸ ಬೆಳಿಗ್ಗೆ ಮಾಡಿ, ಯಾರು ಬೇಡಂದಾರೆ. ಇವತ್ತೊಂದು ಕರ್ಮ ಆದ್ಮೇಲೆ ಇನ್ನೊಂದು ಕರ್ಮ ಮಾಡ್ಲಿಕ್ಕೆ ನಾವು ಇರ್ತೀವಿ ಅಂತಾನೆ ಇಲ್ಲ, ಮೇಲಕ್ಕೆ ಹೋಗಿಬಿಟ್ರೆ ಕರ್ಮ ಸಮರ್ಪಣೆ ಯಾರು ಮಾಡ್ತಾರೆ, ಎಲ್ಲ ಹೋಗ್ಬಿಡುತ್ತೆ. ಆದ್ದರಿಂದ ಕರ್ಮ ಸಮರ್ಪಣೆ ಹೆಜ್ಜೆ ಹೆಜ್ಜೆಗೂ ಮಾಡ್ತಾನೆ ಬರಬೇಕು. ಮಧ್ಯೆ ಬಿಟ್ಟು ಹೋಗಿತ್ತಲ್ಲ ಎಷ್ಟು ಕರ್ಮ ಸಮರ್ಪಣೆ ಮಧ್ಯೆ ಎಲ್ಲ ಮಾಡ್ಲಿಕ್ಕೆ ಹೋದ್ರು ಕೆಲವು ಕೆಲವು ಬಿಟ್ಟು ಹೋಗ್ತಾ ಇರುತ್ತೆ. ಅದಕ್ಕೆಲ್ಲ ಒಂದು ಸಲ ಅಪ್ಪ ಮಧ್ಯೆ ಮರೆತೋಗಿದ್ದೆಲ್ಲ ಕೃಷ್ಣ ಅರ್ಪಣ ಅಂದ್ರೆ ದೇವ ಕ್ಷಮ ಮಾಡ್ತಾರೆ, ಅದಕ್ಕಾಗಿ ಕೊನೆ ಕೃಷ್ಣ ಅರ್ಪಣ ಅಷ್ಟೇ ಹೊರತು ಎಲ್ಲಾ ಸೇರಿಸಿ ಒಮ್ಮೆಲೆ ಕೊಡುತ್ತೇನೆ ಅಂತ ಕೊಡಬಾರದು, ಅದು ಸಾಧನೆ ಅಲ್ಲ ಅಂತ. ಅದರಿಂದ ಲಕ್ಷ್ಮೀಪತಿಗೆ ಸರ್ವ ಸಮರ್ಪಣೆಯೇ ಮಹಾಪೂಜೆ ಸದುಪಾಯ ಅಂದ್ರು. ಅಂದ್ರೆ ಇದರಲ್ಲಿ ಸರ್ವ ಸಮರ್ಪಣ ಎಂಬುದಕ್ಕೆ ಪ್ರಧಾನ ಯಾವುದು ಬಂತು? ಆಧೀನ ಚಿಂತ, ನಿನ್ನಧೀನ 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 ಅಂತ. ಪ್ರತಿ ನಿನ್ನಲ್ಲೇ ಸ್ವಾತಂತ್ರ್ಯ ಇರೋದು, ನನ್ನಲ್ಲಿ ಚೂರು ಶಕ್ತಿ ಇಲ್ಲ, ನೀನೇ ಮಾಡಿಸಬೇಕು ನನ್ನಿಂದ ಅಂತ ಝಳುಪಿಸಿ ತಿಳಿಯೋದು ಸಂಶಯ ಬಾರ ಮತ್ತು ಚೆನ್ನಾಗಿ ತಿಳಿಬೇಕು. ತಿಳಿದ್ರೆ ಅದು ಸರ್ವಸಮರ್ಪಣೆ ಅಂತ ಆಗುತ್ತೆ. ಆದರೆ ಇಲ್ಲೆಲ್ಲ ಕೂಡ ಯಾಕಿಷ್ಟಿದು ಗೊತ್ತು ಕೊಡ್ತಾ ಇದ್ದೀರಾ? ಇಷ್ಟು ಹೇಳಲಿಕ್ಕೆ ಕಾರಣ ಏನು? ನಮಗೆ ಗೊತ್ತಾಯ್ತಲ್ಲ ಅಂದ್ರೆ ಗೊತ್ತಿದ್ದು ಹಳ್ಳದಲ್ಲಿ ಬೀಳೋದು ಅಂದ್ರೆ ಹಾಗೆ. ಅದಕ್ಕೆ ಹೇಳ್ತಾರೆ, ದೀಪ ಕರದಲ್ಲಿ ಬಿಡಿದು ಕಾಣದೆ ಕೂಪದೊಳು ಬಿದ್ದಂತೆ. ಎಲ್ಲ ಗೊತ್ತಿದ್ರೂ ಮಾಡೋ ಕಾರಣಕ್ಕೆ ಅನುಸಂಧಾನ ಇರಲ್ಲ, ಮತ್ತೆ ಗೊತ್ತಿದ್ದು ಫಲ ಏನು? ಮರೆಯುವುದು ನಮ್ಮ ಧರ್ಮ, ಅದಕ್ಕೆ ಹಿಂದೆ ಬಿದ್ದು ಹೇಳೋದು ಗುರುಗಳ ಧರ್ಮ. ಅದಕ್ಕೆ ದಾಸರಾಯರು ಹೆಜ್ಜೆ ಹೆಜ್ಜೆಗೂ ಹೆಜ್ಜೆ ಹೆಜ್ಜೆಗೂ ಹೇಳ್ತಾ ಬರ್ತಾರೆ. ಎಷ್ಟರವರೆಗೆ ಅಂದ್ರೆ ನಮ್ಮ ತಲೆಯಲ್ಲಿ ಪ್ರಿಂಟ್ ಆಗೋವರೆಗೂ ಇದನ್ನು ಹೇಳ್ತಾ ಬರ್ತಾರೆ. ಹಾಗೆ ಯಾಕಿದು ಅಂತ ಹೇಳಿದರೆ, ಸಾಮಾನ್ಯವಾಗಿ ಮಾತು ಎಲ್ಲ ದೇವರೇ ಮಾಡಿಸ್ತಾರೆ, ಆದರೆ ನಿಮ್ ಪ್ರಯತ್ನ ನೀವು ಮಾಡಬೇಕಲ್ಲ ಅಂತ ಬರುತ್ತಲ್ಲಿ. ಆ ಬಂದಾಗ ಹೌದು, ಭೀಮಸೇನ ದೇವರು ಹೇಳ್ತಾರೆ ವ್ಯಾಸ ಸಾಹಿತ್ಯದಲ್ಲಿ ಇದು ಎಷ್ಟು ಸ್ಪಷ್ಟವಾಗಿದೆಯೋ ಅಷ್ಟು ಸ್ಪಷ್ಟವಾಗಿ ದಾಸ ಸಾಹಿತ್ಯದಲ್ಲಿ ಹೇಳಿದ್ದಾರೆ. ಎರಡಕ್ಕೂ ಭೇದವೇ ಇಲ್ಲ, ಎಳ್ಳಷ್ಟು ಭೇದವಿಲ್ಲ, ಎಳ್ಳಷ್ಟು ಭೇದವಿಲ್ಲ. ಅದು ಝಳುಪಿಸಿ ತಿಳ್ಕೊಂಡವರಿಗೆ ಮಾತ್ರ ಗೊತ್ತು. ಯಾರ್ಯಾರು ಆಚಾರದ ಸಿದ್ಧಾಂತ ಚೆನ್ನಾಗಿ ಓದಿರ್ತಾರೆ ಅವರಿಗೆ ಮಾತ್ರ ಚೆನ್ನಾಗಿ ಗೊತ್ತಿರೋದೇನು ಅಂದ್ರೆ, ಜೀವನಿಗೆ ಸುತರಾಂ ಸ್ವಾತಂತ್ರ್ಯ ಇಲ್ಲ, ದೇವನೇ ಎಲ್ಲ ಮಾಡಿ ಮಾಡಿಸೋದು. ಜೀವಕರ್ತೃ ಹೌದು, ಜೀವನಲ್ಲಿ ಪ್ರಯತ್ನ ಉಂಟು ಹೌದು, ಅದು ದೇವರೇ ಮಾಡಿಸಬೇಕು ಎಂಬುದು ಝಳುಪಿಸಿ ತಿಳ್ಕೊಳ್ಳೋದು ಶಾಸ್ತ್ರ ಚೆನ್ನಾಗಿ ಓದಿದವರಿಗೆ ಮಾತ್ರ ಸಾಧ್ಯ. ಅದು ಓದದೆ ಮೇಲ್ ನೋಟದಿಂದ ಓದಿಕೊಂಡು ಬಂದಿರ್ತಾರಲ್ಲ, ಅವರಿಗೆ ತಲೆಯಲ್ಲಿ ಕೂಡೋದೇನು ಅಂದ್ರೆ, ನನ್ನದೊಂದು ಪ್ರಯತ್ನ, ಆ ಪ್ರಯತ್ನ ನನ್ನಧೀನ, ಪ್ರಯತ್ನಕ್ಕೆ ನನ್ನಧೀನ, ದೇವರು ಬೇಕಾಗಿಲ್ಲ. ಅದಕ್ಕೆ ಇನ್ನೊಂದು ರೀತಿ ಕೆಲವರೇನು ದತ್ತ ಸ್ವಾತಂತ್ರ್ಯ ಅದಕ್ಕೆ ಬಳಸ್ಕೊಳ್ತಾರೆ, ದೇವಚೂರು ಕೊಟ್ಟ ಅದರಿಂದಾಗಿ ನನ್ನ ಪ್ರಯತ್ನ ನಾ ಮಾಡುತ್ತೇನೆ. ತಪ್ಪು ಕಲ್ಪನೆ, ದಾಸರಾಯರು ಹಾಗೆ ಹೇಳಿಲ್ಲ. ದತ್ತ ಸ್ವಾತಂತ್ರ್ಯ ಸಂಧಿ, ಸ್ವಗತ ಸ್ವಾತಂತ್ರ್ಯ ಸಂಧಿ ತೆಗೆದು ನೋಡಿದ್ರೆ ಅರ್ಥ ಆಗುತ್ತೆ. ದಾಸರಾಯರ ಮಾತು ಅರ್ಥಪಾರ್ಥ ಮಾಡಿಕೊಂಡು ಹೇಳಿದ್ದರು. ದಾಸರಾಯರು ಚೆನ್ನಾಗಿ ಹೇಳುತ್ತಾರೆ, ಸ್ವಾತಂತ್ರ್ಯ ವಿಭಾಗ ಮಾಡಿಕೊಟ್ಟ ಅಂತ ಹೇಳಿ ಕೊನೆಗೆ ಹೇಳ್ತಾರೆ ಅವರು, ಮಾಡಿ ಮಾಡಿಸುವ ಅಂತಲೇ ಎಲ್ಲಾ ಕಡೆ ಹೇಳಿ ಮತ್ತೆ ಸ್ವಾತಂತ್ರ್ಯ ಸಂಧಿಯಲ್ಲಿ ಸುರು ಕೊಟ್ಟ ನೀನೇ ಮಾಡಿಕೊ ಅಂತ ಹೇಳ್ತಾರ. ಏನು ಹೇಳಿದ್ದಲ್ಲಿ ಆಯಾ ಜೀವರಾಶಿಯಲ್ಲಿ ಅವರಿಗೇನು ಉಸಿರಾಟವೂ ಕೈಲಾಗದಿರುವಾಗ ದೇವರೇ ನಿಂತು ಉಸಿರಾಟ ಮೊದಲುಕೊಂಡು ಸಕಲ ಕರ್ಮ ಮಾಡಿಸಲಿಕ್ಕೆ ಎಷ್ಟು ಶಕ್ತಿ ಖರ್ಚು ಮಾಡಿದ ಅದನ್ನ ದತ್ತ ಸ್ವಾತಂತ್ರ್ಯ ಅಂದ್ರು. ತಾಮ್ರಪರ್ಣಿ ಆಚಾರ್ಯರು ಎಲ್ಲರೂ ಜಮಖಂಡಿ ಆಚಾರ್ಯ ವ್ಯಾಖ್ಯಾನ ಬರೀತಾರೆ, ದತ್ತ ಸ್ವಾತಂತ್ರ್ಯಾಖ್ಯ ರೂಪೇಣ ಜೀವೇ ಪ್ರವೇಶ ಅಂತ ಹೇಳ್ತಾರೆ ಅಷ್ಟೇ ಹೊರತು, ದತ್ತ ಸ್ವಾತಂತ್ರ್ಯ ಅಂದ್ರೆ ಏನೋ ಪಿತಿ ಕೊಟ್ಟ ನಾವೇನೋ ಬಳಸ್ಕೊಂಡ್ಬಿಟ್ಟು ನಮ್ ಸ್ವತಂತ್ರವಾಗಿ ನಾವೇನೋ ಪ್ರಯತ್ನ ಮಾಡಿಬಿಟ್ಟು ಎಂಬ ಅರ್ಥ ಎಲ್ಲೂ ಇಲ್ಲ. ಇನ್ನ ಸ್ವಾತಂತ್ರ್ಯ ಎಂಬುದು ಚೂರು ಜೀವನಿಗೆ ಎಲ್ಲೂ ಇಲ್ಲ, ಆ ಚೂರು ಭಾಗ ಒಪ್ಪಿದರೆ ನಾವು ಅದ್ವೈತಿಗಳೇ, ಅದ್ಶುದ್ಧ ಅದ್ವೈತಿಗಳೇ ನಾವಾಗ್ತೇವೆ, ಅದ್ವೈತವನ್ನೇ ಹೇಳಿದಂತಾಗುತ್ತೆ. ಅದರಿಂದ ಎಲ್ಲಾ ಕಾಲದಲ್ಲೂ ಶ್ರೀಹರಿಯೇ ಪ್ರೇರಕ, ಅವನಿಂದಲೇ ಸರ್ವವೂ ನಡೆಯುತ್ತಾ ಇದೆ ಅಂತ ಸ್ಪಷ್ಟವಾಗಿ ತಿಳಿದು ಮಾಡಬೇಕು. ಇನ್ನೊಂದು, ನಮ್ಮಿಂದ ಪ್ರಯತ್ನ ಆಗಲೇಬೇಕು, ಅದು ಭಗವಂತ ನಮ್ಮಿಂದ ಮಾಡಿಸಿಯೇ ನಮಗೆ ಫಲ ಕೊಡುತ್ತಾನೆ. ತಾತ್ಪರ್ಯದಲ್ಲಿ ಪಟ್ಟ ಹೇಳುತ್ತಾರೆ, ಜೀವನಿಂದ ಒಂದು ಕಾರ್ಯ ಆಗಬೇಕಾದರೆ ಅದಕ್ಕೆ ಮೂರು ಬೇಕು. ಏನು? ಒಂದು ಸ್ವಭಾವ, ಎರಡನೆಯದು ಅನಾದಿ ಕರ್ಮ, ಮೂರನೆಯದು ಪುರುಷ ಪ್ರಯತ್ನ ಅಂತ. ಅಲ್ಲ, ಪುರುಷ ಪ್ರಯತ್ನ ಬಂತಲ್ಲ ಅಂದ್ರೆ ಅದು ಕೇಳ್ತಾರೆ, ತದೇತತ್ರಯಂ ವಿಷ್ಣೋ ವಶದಂ ಸರ್ವದೈವ, ಈ ಮೂರು ಕೂಡ ದೇವರ ವಶ ಸದಾ ಆಗಿದೆ. ಇಲ್ಲ, ಭಗವಂತ ಇಲ್ಲದಿದ್ರೆ ಇವನಿಗೆ ಏನೂ ಮಾಡ್ಲಿಕ್ಕಾಗಲ್ಲ. ಇದು ಗೊತ್ತಿಲ್ಲದೆ ಇದ್ದವರು ಮಾತಾಡೋ ಮಾತು ಏನು ಅಂದರೆ, ಚೂರು ಸ್ವಾತಂತ್ರ್ಯ ಜೀವನಿಗೆ ಇಲ್ಲದಿದ್ದರೆ ವಿಧಿ ನಿಷೇಧಗಳು ಹೇಗೆ ಅವನು ಕೊಡಿಸ್ತೀರಾ ಅಂತ ಮಾತು ಬರುತ್ತೆ. ಅದಕ್ಕೆ ಕರ್ತೃತ್ವಾಧಿಕರಣ ಚಂದ್ರಿಕಾದಲ್ಲಿ ಹೇಳುತ್ತಾರೆ ಅದನ್ನ. ಅಯ್ಯ ಸ್ವಾತಂತ್ರ್ಯ ಇದ್ರೆ ಹೊರತು ವಿಧಿ ನಿಷೇಧಗಳು ಹೇಳಲಿಕ್ಕೆ ಆಗಲ್ಲ ಅನ್ಬೋದು ಎಲ್ಲಿ ಸಿಕ್ಕುತ್ತೆ ನಿನಗೆ? ಕ್ವೇತಂ ಉಪಲಬ್ಧಂ ಎಲ್ಲಿ ಸಿಗ್ತಾ ನಿನಗೆ ಅಂತ ಕೇಳ್ತಾರ. ಕೇಳೋದನ್ನ ಅಂದ್ರೆ ಸ್ವಾತಂತ್ರ್ಯ ಇದ್ರೆ ಹೊರತು ವಿಧಿ ನಿಷೇಧಗಳನ್ನು ಹೇಳಲ್ಲ ಅಂದ್ರೆ ವಿತೀರ್ಥರು ಹೇಳ್ತಾರೆ ಗೀತಾ ಭಾಷ್ಯಕ್ಕೆ ಅವರು ಟೀಕಾ ಬರೀತಾ, ಸ್ವಾತಂತ್ರ್ಯ ಇಲ್ಲದಿದ್ದರೆ ವಿಧಿ ನಿಷೇಧ ಹೇಳಲಿಕ್ಕಾಗಲ್ಲ ಅಂದ್ರೆ ಸ್ವಾತಂತ್ರ್ಯ ಇದ್ದವರಿಗೆ ಹೇಳಬೇಕಾಗುತ್ತೆ, ಮೊದಲು ದೇವರಿಗೆ ಹೇಳು ಅಂತ. ದೇವರಿಗೆ ಸ್ವಾತಂತ್ರ್ಯ ಉಂಟಲ್ಲ ಅವನಿಗೆ ಹೇಳು. ಅದಕ್ಕೆ ಹೇಳ್ತಾರೆ ಸ್ವಾತಂತ್ರ್ಯ ಚೂರು ಇಲ್ಲದಕ್ಕೆ ಈ ಜೀವ ವಿಧಿ ನಿಷೇಧದಿಂದ ಬದ್ಧ. ರಾಯರು ಅಪರೂಪವಾಗಿ ಬರೀತಾರೆ ಗೀತಾ ವಿವೃತ್ತಿಯಲ್ಲಿ, ಪಂಕ್ತಿ ಪಂಕ್ತಿ ಓದಿದರೆ ಕಣ್ಣು ತಿರುಗಿ ಹೋಗುತ್ತೆ. ಹಾಗೆ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಗೀತಾ ವಿವೃತ್ತಿಯಲ್ಲಿ. ಅನ್ವಯ ವ್ಯತಿರೇಕ ಎರಡೂ ವ್ಯಾಪ್ತಿ ಇದೆ ಇದಕ್ಕೆ. ಏನಂತ ಚೂರು ಸ್ವಾತಂತ್ರ್ಯ ಇಲ್ಲದವನಿಗೇನೇ ವಿಧಿ ನಿಷೇಧಗಳಿಂದ ಬದ್ಧತ್ವ? ಚೂರು ಸ್ವಾತಂತ್ರ್ಯ ಜೀವನ ಇಲ್ಲ ಅಂತ ಸ್ಪಷ್ಟ ಸ್ಪಷ್ಟ ನಿರಾಕರಣೆ ಮಾಡುತ್ತಾರೆ. ಇದರಲ್ಲಿ ಎಡವೋದು ಎಲ್ಲಿ? ಎಡವೋದು ಎಲ್ಲಿ ಅಂದ್ರೆ ದೇವರೇ ನಮ್ಮಲ್ಲಿ ನಿಂತು ನಮ್ಮ ಧರ್ಮವಾದ ಪ್ರಯತ್ನವನ್ನ ಮಾಡಿಸ್ತಾನೆ ಅಂತ ಹೇಳಿದರೆ ದೃಷ್ಟಾಂತ ಕೊಡಲಿಕ್ಕೆ ಜಗತ್ತಿನಲ್ಲಿ ಅಂಥದ್ದು ಯಾವುದೂ ಇಲ್ಲ. ಎಕ್ಸಾಂಪಲ್ ಕೊಡಬೇಕಾಗಿ ಎಕ್ಸಾಂಪಲ್ ಕೊಡಬೇಕಾದ್ರೆ ಹೀಗೆ ಅಂತ ಹೇಳಿದ್ರು. ಯಾವ್ದನ್ನು ಹೇಳಲಿಕ್ಕಾಗಂತ ಅದು ಒಂದುವರೆಗೆ ಸ್ವಲ್ಪವರೆಗೆ ಎಲ್ಲಾ ಎಕ್ಸಾಂಪಲ್ ಎಷ್ಟುವರೆಗೆ ಅಂದ್ರೆ ಸ್ವಲ್ಪವರೆಗೆ ನಿಲ್ಲುತ್ತೆ. ರಾಯರು ಕೊಟ್ರು, ಕರ್ತೃತ್ವಾಧಿಕರಣದಲ್ಲೇ ಕೊಟ್ರು, ಎಲ್ಲ ಕಡೆ ಕೊಡ್ತಾರೆ. ಏನಂತ ಅಂದರೆ ಅಲ್ಲಿ ಹೇಳ್ತಾರೆ ಈ ಬಡಗಿ ಇದ್ದಾನಲ್ಲ ರಾಜನ ಅಧೀನ ಅಂತ ಹೇಳ್ತೀವಲ್ಲ ಆ ಥರ. ಆಕಳು ಹಗ್ಗದಿಂದ ಕಟ್ಟಿದರೆ ತಿರುಗಾಡತ್ತಲ್ಲ ಆ ಥರ ಆ ಥರ ಇವೆಲ್ಲ ದೃಷ್ಟಾಂತಗಳು ಕೊಟ್ಟಾಗ ಅಲ್ಲಿ ಹೇಳ್ತಾರೆ ಆ ದೃಷ್ಟಾಂತ ಕೊಟ್ಟದ್ ಯಾಕೆ? ಹಾಗಾದ್ರೆ ಆಕಳು ಆ ಆಕಳು ಕಟ್ಟಿದ್ದವನ ಅಧೀನ ಅಲ್ಲ. ಅಧೀನ ಅಂದ್ರೆ ಅವನು ಎಷ್ಟು ಚೌಕಟ್ಟು ಹಾಕಿರ್ತಾನ ಅಲ್ಲಿ ತಿರುಗತ್ತಷ್ಟೇ, ಅದರ ಕೈಕಾಲು ಕದಲಿಸೋದು ಕಣ್ಣಕ್ಕೆ ಹಾಕೋದಿಲ್ಲ ಅವನ ಅಧೀನ ಅಲ್ಲ. ಹಾಗೆ ಈ ಬಡಗಿ ಅವನು ಬಡಿಯೋದು ಇಲ್ಲ ಕೂಡ ಅವನ ಅಧೀನ, ಆದರೆ ಆ ಚೌಕಟ್ಟೇನಿದೆ ಅದು ರಾಜನ ಅಧೀನ ಅಷ್ಟೇ. ಹಾಗಲ್ಲ ಅಂದ್ರೆ ಆ ಕರ್ತೃತ್ವಾಧಿಕರಣದಲ್ಲೇ ಇವು ದೃಷ್ಟಾಂತ ಕೊಟ್ಟು ಪಕ್ಕದಲ್ಲೇ ಹೇಳುತ್ತಾರೆ ಈ ಪೂರ್ವಪಕ್ಷ ಮಾಡಿಕೊಂಡು. ಹಾಗಾದ್ರೆ ಜೀವನಿಗೂ ಕೂಡ ಅವನ ತಲಚರಣಾದಿಗಳೆಲ್ಲ ಕೈಕಾಲೆಲ್ಲ ಕದಲಿಸೋದು ಅವನ ಅಧೀನವಲ್ಲ ಅಂತ ಹೇಳಿದಾಗ ಅಲ್ಲಿ ಉತ್ತರ ಕೊಡ್ತಾರೆ ಪರಾತ್ತು ತಚ್ಛುತೇ ಅಂತ ಹೇಳ್ತಾರೆ. ಆ ಕೈಕಾಲು ಕದಲಿಸೋದು ಮೊದಲಾದ ಎಲ್ಲವೂ ಕೂಡ ಭಗವಂತನಿಂದಲೇ ಆಗುತ್ತೆ, ಜೀವನಿಗೆ ಬೇರೆ ಗತಿ ಇಲ್ಲ ಅಂತ ಅಲ್ಲಿ ನಿವಾರಣೆ ಮಾಡುತ್ತಾರೆ ಕರ್ತೃತ್ವಾಧಿಕರಣದಲ್ಲಿ. ಅದನ್ನು ಚಂದ್ರಿಕಾದಲ್ಲಿ ಅಪೂರ್ವವಾಗಿ ವ್ಯಾಖ್ಯಾನ ಮಾಡುತ್ತಾರೆ. ಇದೆಲ್ಲವೂ ಕೂಡ ಭಗವಂತನೇ ಮಾಡಿ ಮಾಡಿಸೋದು, ಪ್ರತಿಯೊಂದು ಉಸಿರಾಟ ಮೊದಲುಕೊಂಡು ಪ್ರತಿಯೊಂದು ದೇವರೇ ಮಾಡಿ ಮಾಡಿಸೋದು. ಅದನ್ನು ಆಚಾರ ಪಟ್ಟು ಹೇಳುತ್ತಾರೆ ಗೀತಾ ಭಾಷ್ಯ ಎರಡನೇ ಅಧ್ಯಾಯದಲ್ಲಿ ಹೇಳುತ್ತಾರೆ ನಾಯಂ ಹಂತಿ ನಹನ್ಯತೆ ಅಂತ ಹೇಳುವ ಕಾಲಕ್ಕೆ ನಚ ಪ್ರತಿಬಿಂಬಸ್ಯ ಕ್ರಿಯಾ, ಪ್ರತಿಬಿಂಬಕ್ಕೆ ಕ್ರಿಯೆ ಎಂಬುದೇ ಇಲ್ಲ, ತಾನಾಗಿ ಕ್ರಿಯೆ ಎಂಬುದಿಲ್ಲ. ಸಹಿ ಬಿಂಬ ಕ್ರಿಯೆಯಾ ಏವ ಕ್ರಿಯಾವಾನ್, ಬಿಂಬದ ಕ್ರಿಯೆಯಿಂದಲೇನೆ ಪ್ರತಿಬಿಂಬಕ್ಕೆ ಕ್ರಿಯೆ ಆಗ್ತದೆ, ಕದಲಿದ್ರೆ ಕದಲತ್ತೆ ಇಲ್ಲದ್ರೆ ಇಲ್ಲ. ಇಷ್ಟು ಜೀವನ ಪರಿಸ್ಥಿತಿ ಎಂಬುದು ಆಚಾರ್ಯರು ನಿಷ್ಕರ್ಷ ಮಾಡಿಕೊಡುತ್ತಾರೆ. ಇದನ್ನೇ ತಾತ್ಪರ್ಯನಿರ್ಣಯದಲ್ಲಿ ಸ್ಪಷ್ಟ ಹೇಳುತ್ತಾ ಬರುತ್ತಾರೆ ಎಲ್ಲಾ ಕಡೆ. ವಿಷ್ಣೋಹ ವಶಗಂ ಸರ್ವದೈವ 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 ಅಂತ ಹೇಳ್ತಾರೆ. ಇಷ್ಟು ಹೇಳ್ತಾ ಅಲ್ಲಿ ಪ್ರಯತ್ನವೇ ಸಮಗ್ರತೋ ನಿಧಾಯ ಭೂತಿಮಾತ್ಮಃ ಅಂತ ಹೇಳಿದ್ರೆ ಅರ್ಥ ಏನು ಅಂದರೆ ನಾವು ನಮ್ಮ ಕಾರ್ಯ ಸಿದ್ಧಿ ಆಗಬೇಕಾದ್ರೆ ಮೂರು ಬೇಕು, ಸ್ವಭಾವ ಅನಾದಿಕರ್ಮ ಪ್ರಯತ್ನ ಎಂಬುದು. ಅದರಲ್ಲಿ ಪ್ರಯತ್ನವನ್ನೇ ಮುಂದಿಟ್ಟುಕೊಂಡು ನಾವು ಎಲ್ಲ ಪಡೀಲಿಕ್ಕೆ ಸಾಧ್ಯ. ಆ ಪ್ರಯತ್ನ ದೇವರ ಅಧೀನ ಅಂತ ಸ್ಪಷ್ಟ ಹೇಳುತ್ತಾರೆ. ಅಂದರೆ ದೇವರು ನಮ್ಮಿಂದ ಮಾಡಿಸಿದ ಪ್ರಯತ್ನವನ್ನು ಮುಂದಿಟ್ಟುಕೊಂಡೇ ನಾವು ಎಲ್ಲ ಪುರುಷಾರ್ಥಗಳನ್ನು ಪಡೆಯಲಿಕ್ಕೆ ಸಾಧ್ಯ ಅಂತಂದ್ರು. ಅದ್ಯಾಕೆ ಬಂತಪ್ಪ ಮಾತು ಅಂದ್ರೆ, ಜೀವನಿಗೆ ಕರ್ತೃತ್ವವೇ ಇಲ್ಲ ಅನ್ನೋ ವಾದ ಧರ್ಮರಾಜನಲ್ಲಿ ಕೂತಿತ್ತು. ಏನದು ಅಂದ್ರೆ, ಜೀವನಿಂದ ಪ್ರಯತ್ನವೇ ಮಾಡಿಸೋದು ಬೇಡ, ದೇವ ತಾನೇ ಎಲ್ಲ ಮಾಡಿ ಫಲ ಮಾತ್ರ ಕೈಗೆ ಕೊಡ್ಲಿ ಎಂಬ ಚಿಂತನೆ ಬಂದ್ರೆ ಅವಾಗ ಹೇಳಿದ್ರು, ಅಯ್ಯ ಜೀವನಿಂದ ಪ್ರಯತ್ನ ಮಾಡಿಸಿಯೇ ಫಲ ಕೊಡುತ್ತಾನೆ ಭಗವಂತ, ತಾನೇ ಎಲ್ಲ ಮಾಡಿ ಕೈಗೆ ತಂದು ಹಾಕಲ್ಲ ಅಂತ ಸ್ಪಷ್ಟ ಉತ್ತರ ಕೊಟ್ಟಿದ್ದು. ಅದು ಕೊಡ್ಲಿಕ್ಕೆ ತಾತ್ಪರ್ಯ ನಿರ್ಣಯದಲ್ಲಿ ಭೀಮಸೇನ ದೇವರ ವಾಕ್ಯಾದಿಗಳೆಲ್ಲ ಕೂಡ ಆಚಾರ್ಯರು ಕೊಟ್ಟಿದ್ದಕ್ಕೆ ಹೊರತು ಯಾವ್ದು ಕೊಟ್ಟಿದ್ದು ಹೇಳಿ? ದೇವರೇ ಎಲ್ಲ ಮಾಡಿಬಿಟ್ಟು ಫಲ ಕೊಡತಾನೆ ನಮಗೆ ಅಂದದು ಧರ್ಮರಾಜನ ವಾದ, ದೈವೀವಾದ ಅಂತ. ಕೆಲವರು ಹಠವಾದ ಅಂತಾರೆ, ಏನು ವಾದ ಅದು? ಎಲ್ಲ ಜೀವನೇ ಮಾಡಿಬಿಡುತ್ತಾನೆ ಅಂತ. ಅದಕ್ಕೆ ಆಚಾರ್ಯರು ಹೇಳಿದ್ರು, ದೇವರೇ ಎಲ್ಲ ಮಾಡಿ ಫಲ ನಮಗೆ ತಂದು ಕೊಡಲ್ಲ ಅದ ಹೇಳ್ತಾರೆ. ನೀನು ದೇವರೇ ಎಲ್ಲ ಮಾಡಿ ಫಲ ತಂದು ಕೊಡಲಿ ಅಂತ ಅಪೇಕ್ಷಿಸಬೇಡ, ನಿನ್ನ ದೇವರು ಮಾಡಿಸಿದ ನಿನ್ನ ಪ್ರಯತ್ನ ಬೇಕು. ದೇವರು ಮಾಡಿಸಿದ ಇದೊಂದು ಬರಬೇಕು ಹಿಂದೆ, ದೇವರು ಮಾಡಿ ಇದ್ದೇ ಇದೆ ಅದು. ಆ ವರ್ಡ್ ತೆಗೆದು ಹೇಳಿದ್ದಕ್ಕೆ ಇಷ್ಟು ದುರಂತ ನಡೀತಾ ಇದೆ ಎಲ್ಲ ಕಡೆ. ಏನಂತ ಸಾಮಾನ್ಯ ಜನರಿಗೆ ನಾವು ಹೇಳೋ ಕಾಲಕ್ಕೆ, ನಿನ್ನ ಪ್ರಯತ್ನ ನೀ ಮಾಡು ಅಂತ ಹೇಳ್ತಾ ಇದ್ದೇವೆ. ದೇವರು ಮಾಡಿಸಿದ ನಿನ್ನ ಪ್ರಯತ್ನ ನೀ ಮಾಡು ಅಂತ ಹೇಳ್ತೀವ. ಆ ಒಂದು ಲಿಂಕ್ ತಪ್ಪಿದ್ದರಿಂದ ಎಲ್ಲರಿಗೆ ತಲೆಯಲ್ಲಿ ಏನ್ ಬರ್ತಾ ಇದೆ, ಎಲ್ಲಾ ದೇವರೇ ಮಾಡಿಸೋದು, ನಂದೊಂದು ಚೂರು ನಾ ಮಾಡಬೇಕು ಅಂದ್ರೆ ದೇವರ ಇಲ್ಲದೆ ನಂದೊಂದು ಚೂರು ನಾನು ಮಾಡಬೇಕು ಅಂತ ಅಪಾರ್ಥ ಆಗ್ತಾ ಇದೆ. ಆ ದೇವರಿಲ್ಲದೆ ನಂದೊಂದು ಚೂರು ಮಾಡಬೇಕು ನಾನು ಅಂದ್ರೆ ಸ್ವಾತಂತ್ರ್ಯ ಚೂರು ಒಪ್ಪಿದೆ ಅಂತ ಆಯ್ತಲ್ಲ, ಅದು ಬಾರಿಗೆ ಸ್ಪಷ್ಟ ಹೇಳ್ತಾರೆ. ನನಗೊಂಚೂರು ಸ್ವಾತಂತ್ರ್ಯ ಇದೆ, ಅದಕ್ಕೆ ನಂದು ನಾನು ಪ್ರಯತ್ನ ಮಾಡಿದ್ರೆ ದೇವರಂತ ಒಪ್ಪಿಕೊಳ್ತಾರೆ ಅನ್ನೋದೇ ತಲೆಯಲ್ಲಿ ಕೂತಿರುತ್ತೆ. ಯದ್ಯಪಿ ಮಧ್ವಾಚಾರ ಶುದ್ಧ ಅಂತ ಅಂತ ಅಂಗಾರಕ್ಷತೆ ದೊಡ್ಡ ದೊಡ್ಡ ಗುಂಪುಗಳು ಹಚ್ಕೊಂಡು ಮಾಡ್ತಾ ಇರೋದು ಶುದ್ಧ ಅದ್ವೈತ ಚಿಂತನೆ. ಶುದ್ಧ ಅದ್ವೈತ ಚಿಂತನೆ ಎರಡು, ದೇವರಿಗಿರುವ ಸ್ವಾತಂತ್ರ್ಯ ಚೂರು ಕಂತು ನನಗಿದೆ, ಪ್ರಯತ್ನ ಮಾಡ್ಲಿಕ್ಕಾದ್ರೂ ನನಗೆ ಚೂರು ಸ್ವಾತಂತ್ರ್ಯ ಇದೆ ಎಂಬ ಕೃತ್ವನೇ ಇದೆ ಅಲ್ಲ, ದುರಂತ ದೊಡ್ಡ ದುರಂತ ಅದು ಅದು ಬರ್ತಾ ಇದೆ. ಯಾಕೆ ಅಂದ್ರೆ ಎರಡೋ ಕಾಲಕ್ಕೆ ನಿಮ್ ಪ್ರಯತ್ನ ನೀವು ಮಾಡಿ ಅಂತ ಹೇಳೋದಾಗ್ತಾ ಇದೆ ಅಷ್ಟೇ ಹೊರತು, ದೇವರು ಮಾಡಿಸುವ ನಿಮ್ಮ ಪ್ರಯತ್ನವೇ ಬೇಕು ಅಂತ. ದೇವರು ಮಾಡಿಸುವ ಅಂಬುದು ಕಾಲಕ್ಕೆ ಮಿಸ್ ಆಗಿ ಬರ್ತಾ ಇದೆ, ಅದು ಎಲ್ಲ ಮಿಸ್ ಆಗ್ತಾ ಇದೆ. ಏನು ಭೀಮಸೇನ ದೇವರು ಏನ್ ಹೇಳಿಕೊಟ್ಟದ್ದು, ದೇವರು ಮಾಡಿಸುವ ನಿನ್ನ ಪ್ರಯತ್ನವನ್ನು ಮುಂದಿಟ್ಟುಕೊಂಡೇ ನಿನಗೆ ಏನು ಭೂತಿ ವಿಶೇಷವಾಗಿರತಕ್ಕಂಥ ಸಂಪತ್ತು ಪುರುಷಾರ್ಥ ಪಡೆಯಲಿಕ್ಕೆ ಸಾಧ್ಯ. ಅಂದ್ರೆ ಏನಿಲ್ಲದೆ ಬರಲ್ಲ ಅಂದ್ರು ದೇವರೇ ಎಲ್ಲ ಮಾಡಿ ಬಾಯಲ್ಲಿ ತುತ್ತು ಹಾಕ್ತಾನೆ ಅಂತ ನೋಡಬೇಡ, ನಿನ್ನಿಂದ ದೇವರು ಪ್ರಯತ್ನ ಮಾಡಿಸಿಯೇ ನಿನಗೆ ಫಲ ಕೊಡುತ್ತಾನೆ. ದೇವರು ಮಾಡಿಸಿದ ಪ್ರಯತ್ನ ಆ ಪ್ರಯತ್ನವನ್ನೇ ಮುಂದಿಟ್ಟುಕೊಂಡು ನೀನು ಫಲ ಪಡೆಯಲಿಕ್ಕೆ ಸಾಧ್ಯ ಅಂತ ಭೀಮಸೇನ ದೇವರು ಹೇಳಲಿಕ್ಕೆ ಹೊರಟರೆ ಆ ವಾಕ್ಯವನ್ನ ನಾವೇನಪ್ಪ ಅರ್ಥ ಮಾಡಿಕೊಂಡು ಅಂತ ಹೇಳಿದ್ರೆ, ಪ್ರಯತ್ನ ಬೇಕಮದ್ರದ ನಿಧಾಯ ಭೂತಿ ಮಾತ್ರ ಅಂದ್ರೆ ನಮ್ ಪ್ರಯತ್ನ ನಾವು ಮಾಡಿಬಿಡ್ಬೇಕು ನಂತರ ದೇವರು ಬರ್ತಾರೆ ಅಂತ ಆಚಾರ ಪಂಕ್ತಿಗೆ ಶಂಕರಾಚಾರ್ಯಂತೆ ನಾವು ವ್ಯಾಖ್ಯಾನ ಬರ್ತಾ. ಎಲ್ಲೂ ಆಚಾರ್ಯರು ಶಾಸ್ತ್ರದಲ್ಲಿ ಯಾವ ಪಂಕ್ತಿಯಲ್ಲೂ ಕೂಡ ಪ್ರಯತ್ನಕ್ಕೆ ಜೀವನಿಗೆ ಸ್ವಲ್ಪ ಸ್ವಾತಂತ್ರ್ಯ ಇದೆ, ಆ ಸ್ವಾತಂತ್ರ್ಯದಿಂದ ಜೀವ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತ ವೇದವ್ಯಾಸರು ಹೇಳಲಿಲ್ಲ, ಆಚಾರ್ಯರು ಹೇಳಿಲ್ಲ, ಯಾವ ಟಿಪ್ಪಣಿಕಾರರು ಹೇಳಿಲ್ಲ, ಚೊಡಪಿಸಿ ಹೇಳಿದ್ದಾರೆ ಪ್ರತಿಯೊಬ್ಬರು ಕೂಡ ಜೀವನಿಗೆ ಪೂರ್ಣ ಅಸ್ವಾತಂತ್ರ್ಯ. ಆ ಅಸ್ವಾತಂತ್ರ್ಯ ಇರೋದರಿಂದಲೇ ವಿಧಿ ನಿಷೇಧಗಳಿಗೆ ಬದ್ಧ ಅಂತ ಸ್ಪಷ್ಟ ಹೇಳ್ತಾ ಹೋಗಿದ್ದಾರೆ. ಅದಾದ ಮತ್ತು ಬರುತ್ತೆ
ಎಲ್ಲ
ಅವನೇ ಮಾಡ್ತಾನೆ ಯೋಚನೆ ಮಾಡಲು ಬಿಡೋದಿಲ್ಲ ಅಂತಲ್ಲ, ಕೆಲವರು ಬರ್ತಾ ಇದೆಯಲ್ಲ, ಕೆಲವರು ಇದ್ದಾರೆ ಯಾರು ಯಾರಿಗೆ ಯಾವ ಯಾವ ಗತಿ ಕೊಡಬೇಕೋ ಅವರವರಿಗೆ ಆಯಾ ಆಲೋಚನೆ ದೇವರು ಕೊಟ್ಟೇ ಕೊಡುತ್ತಾನೆ. ದುರ್ಗತಿ ಆಗ್ಬೇಕಾಗಿದೆ, ಅಂಥ ಮಸ್ತಿಗೆ ಹೋಗ್ಬೇಕಾಗಿದೆ ಅಂತವರಿಗೆ ಏನ್ ಕೊಡ್ತಾನೆ ಆಲೋಚನೆ ಅಂದ್ರೆ, ಜೀವ ಕರ್ತೃ ಅಲ್ಲ, ಜೀವನಿಗೆ ಪ್ರಯತ್ನವೇ ಇಲ್ಲ, ಅವ್ರ ಪ್ರಯತ್ನ ಧರ್ಮವೂ ಇಲ್ಲ, ದೇವರೇ ಎಲ್ಲ ಮಾಡಿ ಫಲ ಕೊಡ್ತಾನೆ ಎಂಬ ದೈವಿವಾದ ಇದು ಯಾರು ಮಾಡುತ್ತಾರೋ ಅವರು ಅಂಧಂಧ ಮನಸ್ಸಿಗೆ ಹೋಗ್ತಾರೆ ಎಂಬುದು ಸತ್ಯ. ಯಾರಾದ್ರೆ ದೇವರಿಲ್ಲದೆ ಜೀವನೇ ಎಲ್ಲ ಮಾಡಿ ಬಿಡುತ್ತಾನೆ ಅಂತ ಹೇಳ್ತಾರೋ ಅವರು ಅಂಧಂಧ ಮನಸ್ಸಿಗೆ ಹೋಗುವುದು ಸತ್ಯ. ಇದು ದೈವಿವಾದ ಹಠವಾದ ಅಂತ ಎರಡು ವಾದಗಳು ಆಚಾರರು ಮತ್ತೆ ಬಂದು ಹೇಳಿದ್ರು. ಅಂದ್ರೆ ಈ ಎರಡು ವಾರಗಳು ಯಾಕೆ ಬಂತು ಅಂದ್ರೆ ಸರಿಯಾಗಿ ಗುಡಿಸ್ಲಿಕ್ಕೆ ಬರ್ಲಿಲ್ಲ, ಅದಕ್ಕೆ ಆಚಾರ ಹೇಳಿದ್ರು. ಬಟ್ ಅವರವರಿಗೆ ಯಾರು ಯಾರಿಗೆ ಅಂಧಂಧ ಮನಸ್ಸು ಕೊಡಬೇಕು ಅಂತ ಭಗವಂತನಿಗೆ ಸಂಕಲ್ಪ ಇರುತ್ತೋ, ಅಂದ್ರೆ ಯಾರ್ಯಾರ ಸ್ವರೂಪದಲ್ಲಿ ಅಂಧಂಧ ಮನಸ್ಸಿಗೆ ಹೋಗ್ಲಿಕ್ಕೆ ಯೋಗ್ಯತಾ ಇರುತ್ತೋ, ಒಂದು ನಿಮಿಷ, ಆದ್ದರಿಂದ ಅಂಧಂಧವರಿಗೆ ಆರ್ಯಾರ ಜ್ಞಾನ ಕೊಡುತ್ತಾರೆ. ಯಾರಿಗಾದರೆ ಮೋಕ್ಷ ಅಂದ್ರೆ ಸಜ್ಜೀವರಾಜಿಗಳಿಗೆ ಮೋಕ್ಷ ಹೋಗ್ಬೇಕು ಅಂತ ಇರುತ್ತೋ ಅಂಥವರಿಗೆ ಮಾತ್ರ ಈ ಜ್ಞಾನ ಕೊಡುತ್ತಾನೆ. ಕ್ಲೀನ್ ಆಗಿ ಏನಪ್ಪ ಮತ್ತು ಹೇಳಿದೆ, ಯಾಕಂದ್ರೆ
ಎಲ್ಲ ದಾಟಿ ಬಂದು ಸ್ವರೂಪ ಸಜ್ಜೀವಿಗಳಾದವರಿಗೆ ಮಾತನಾಡಲಿ ಅಥವಾ ವೈಷ್ಣವ ದೀಕ್ಷೆಗಳು ಒಂದು ಜನ್ಮ ಬರುತ್ತೆ. ಅಂತ ಜನ್ಮ ಬಂದಾಗ ಅವರು ಯಾರು ಯೋಗ್ಯರಲ್ಲ ಅನಂತ ಮನಸ್ಸಿಗೆ ಯೋಗ್ಯರು ಅಂತ ಈ ಚಿಂತನೆ ಕೊಡ್ತಾನೆ ಅಂದ್ರೆ ಅಲ್ಲಿ ಇತಿಹಾಸ ಮಾರ್ಗರು ಸರಿಯಾಗಿದ್ದವರು ಈ ಬೈಲಿಗಳ ಅದರಲ್ಲೇ ಅದ್ರ ಜೀವನ ಸಾಗಿಸ್ತಾರೋ ಅದನ್ನೇ ಅಧ್ಯಯನ ಮಾಡ್ತಾ ಇರೋರ್ಗು ಆ ಚಿಂತನೆ ಅನ್ಕೊಂಡೇ ಇದೆ. ಎಲ್ಲಿ
ಅದೇ ಹೇಳ್ತಾರೆ, ನಾವು ಯಾರು ಊಟಕ್ಕಾಗಿ ಎಲ್ಲಿ ತಿಳ್ಕೊಂಡ್ಬಿಟ್ಟಿರ್ತೀವಿ. ಆ ತರ ಮಾಡಿದ್ರೆ ಜ್ಞಾನ ಕೊಟ್ಟು ಕೂಡ ಅನುದಾನ ಕೊಡದೆ ಮತ್ತು ಚೂರು 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 ಹಾಕಿ ಮಾಡಿ
ಮಾರ್ಗದಲ್ಲಿ 90 ಭಾಗ ಹೇಳೋದ
ಏನಂತ
ಸ್ವಲ್ಪ ಪ್ರಯತ್ನ ಇರಬೇಕು ಮನುಷ್ಯ ಪ್ರಯತ್ನ ನನಗೆ ಅರ್ಥ ಆಗಿದೆ ಹೇಳೋದು ಅಂದ್ರೆ ನನಗೆ
ಯಾರಿಲ್ಲ ಭಗವಂತ ಜೀವರಾಶಿಗಳಿಗೆ ಸಜ್ಜೀವರಾಶಿಗಳಿಗೆ ಒಮ್ಮೆಲೆ ಕಟ್ ಅಂತ ಜ್ಞಾನ ಕೊಡಲ್ಲ, ಜ್ಞಾನ ಕೊಟ್ಟು ಅನುಷ್ಠಾನ ಕೊಟ್ಟಿರಲ್ಲ, ಅನುಷ್ಠಾನಕ್ಕೆ ಬಂದಿರಲ್ಲ, ಹೇಳ್ತಾ ಇರ್ತಾರೆ ಮಾಡಲ್ಲ, ಆ ಹೇಳೋ ಕಾಲಕ್ಕೆ ಸರಿಯಾಗಿ ತಿಳಿಸಲ್ಲ, ಆದರೆ ಒಳ್ಳೆ ಗುರುಗಳನ್ನು ಮತ್ತೂ ಕೊಟ್ಟು ಮತ್ತೂ ಕೊಟ್ಟು ಮತ್ತೂ ಕೊಟ್ಟು ಸರಿ ಮಾಡಿಸಿ ಕಳಿಸ್ತಾರೆ. ಅದರಿಂದ ಹೆದರಿಕೆ ಇಲ್ಲ. ಆದರೆ ಯಾರಿಗಿದು ಅಂಧಂಧ ಮನಸ್ಸು ಹೋಗೋದು ಅಂದ್ರೆ, ನೀವು ಕೋಟಿ ಸಲ ಕೋಟಿ ಗುರುಗಳು ಬಂದು ಹೇಳಿದ್ರು ಕೂಡ ತಲೆಯಲ್ಲದೆ ಕೂತಿರುತ್ತೆ ಅವನಿಗೆ. ಜೀವನಿಗೆ ಕರ್ತೃತ್ವ ಇಲ್ಲ, ಜೀವನಿಗೆ ಏನು ಪ್ರಯತ್ನ ಅಂಬೋದು ಇಲ್ಲ, ಎಲ್ಲ ಮನೆ ಮಾಡಿಸಲಿ ಅಂತ ಕೊಟ್ಟಿರ್ತಾರಲ್ಲ ಅದೇ
ಪಾಠ.
ದುರ್ಯೋಧನ ಬೇರೆ, ದುರ್ಯೋಧನ ಬೇರೆ, ಧರ್ಮರಾಜ ಬೇರೆ. ಧರ್ಮರಾಜನಿಗೆ ಬಂದದ್ದು ಭೀಮಸೇನದೇವರು ಕಡದದ್ದು. ಧರ್ಮರಾಜ ಏನು ಅಂದ್ರೆ ಎಲ್ಲ ದೇವರೇ ಮಾಡಿಸ್ತಾನೆ ಅಂದ್ರೆ ಮಾಡ್ತಾನೆ, ಅವನೇ ಎಲ್ಲರಿಗೆ ಕರ್ತ ಅಂತ ಹೇಳಿದ್ರು. ಕರ್ತೃತ್ವ ದೇವರಲ್ಲಿ ಮಾತ್ರ ಅಂತ ಹೇಳಿದಾಗ ಅವಾಗ ಭೀಮಸೇನ ದೇವರಿಗೆ ಕೊರಟರು. ಅಲ್ಲಿ ಆ ದೇವರಿಗೆ ಮಾತ್ರ ಕರ್ತೃತ್ವ ಇದೆ, ಜೀವನಿಗೆ ಕರ್ತೃತ್ವ ಇಲ್ಲ ಅಂತ ನೀನು ಹೇಳಿದರೆ ಎಲ್ಲಾ ದೇವರೇ ಪಾಪಪುಣ್ಯಗಳು ಮಾಡ್ತಾನೆ ಅಂತ ಹೇಳಿ ಲೇಪ ಅವನಿಗೆ ಅಂಟೆ ಕಟ್ಟಬೇಕಾಗುತ್ತೆ. ಅದರಿಂದ ಅನ್ನಂತ ಮನಸ್ಸು ಬರುತ್ತಯ್ಯ, ದೇವ ಜೀವನಿಂದ ತಾನೇ ಅವನ ಕರ್ಮ ಅನುಸಾರವಾಗಿ ಪ್ರಯತ್ನ ಮಾಡಿಸಿ ಅವನಿಂದ ವಿಶೇಷವಾಗಿ ಅವನವನ ಕರ್ಮ ಫಲವನ್ನ ಕೊಡತಾನೆ ಅಂತ ಅಲ್ಲಿ ಹೇಳಿದ್ರು. ಸರಿಯಾ? ಅಂದ್ರೆ ಆಚಾರ ಸಿದ್ಧಾಂತ ಎಲ್ಲಿ ಬಂತು? ದೇವನೇ ಸ್ವತಂತ್ರ, ಆದರೆ ಜೀವನದಲ್ಲಿ ಕರ್ತೃತ್ವ ಇದೆ, ಪ್ರಯತ್ನ ಎಂಬ ಧರ್ಮ ಇದೆ. ಇಲ್ಲಿ ಕರೆಕ್ಟ್ ನೋಡಿ, ದೇವರಲ್ಲೂ ಕರ್ತೃತ್ವ ಇದೆ. ಇಷ್ಟು ಹೇಳ್ತಾ ಇದ್ರೆ ಬರೋ ದೇವನಿದೆ ಅಲ್ವಾ? ಏನೋ ಈ ಸ್ವಾತಂತ್ರ್ಯ ಅಸ್ವಾತಂತ್ರ್ಯ ಕರ್ತೃತ್ವ ಚರ್ಚೆ ಮಾಡ್ತಾರೆ ಮಾಡ್ತಾರೆ ಮಾಡ್ತಾರೆ, ಅವಣಾ ಚರ್ಚೆ ಹೇಳಿದ್ದೆ. ಅಲ್ಲ, ಮದುವೆ ಹೇಳ್ಬಿಡುತ್ತೆ, ಮದುವೆ ಹೇಳ್ಬಿಡಿ. ಜನರಲ್ಲಿ ಇದರ ಎಚ್ಚರವೇ ಇಲ್ಲ. ಇದು ಬಹಳ ಮುಖ್ಯವಾದದ್ದು. ಇದು ಚಳುಪಿಸಿ ತಿಳಿಯಲೇಬೇಕು, ಇಲ್ಲದಿದ್ರೆ ನನ್ನ ಸಾಧನೆಯೇ ಮುಂದಾಗಲ್ಲ ಎಂಬ ಎಚ್ಚರವೇ ಇಲ್ಲ ಜನಕ್ಕೆ. ಈ ಕರ್ತೃತ್ವ ವಿಚಾರ ಅಂತ ಬಂದುಕೊಳ್ಳೆ ಅಪ್ಪ, ಇದು ಪಂಡಿತರು ಜುಟ್ಟು ಜುಟ್ಟು ಹಿಡ್ಕೊಂಡು ಜಗಳಾಡುವಂತ ವಿಚಾರ ಅಷ್ಟೇ ಹೊರತು ನಮಗಲ್ಲ ಅಂತ ಮುಂದಕ್ಕೆ ಹೋಗೋದೇ ಅಭ್ಯಾಸ ಆಗಿದೆ ಜನಕ್ಕೆ, ಹೌದಾ ಅಲ್ವಾ? ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಸರಿಯಾಗಿ ಇದರ ಕಡೆ ಗಮನ ಕೊಡದೆ ಇದ್ದರಿಂದ ದುರಂತ ಆಗ್ತಾ ಇರುತ್ತೆ. ಅಪಾರ್ಥವನ್ನು ಮಾಡಿಕೊಳ್ತಾರೆ ಜನ. ಎರಡೂ ಪಂಡಿತರನ್ನು ಚೆನ್ನಾಗಿ ಹೇಳ್ತಾರೆ, ಅಪಾರ್ಥ ಆಗಿಬಿಡ್ತಾ ಇದೆ. ಚೂರು ಚೂರು ಮಧ್ಯೆ ಒಂದು ಪಂಕ್ತಿಗಳು ಹೇಳೋ ಕಾಲಕ್ಕೆ ಮಿಸ್ ಆಗೋದ್ರಿಂದ. ಹಾಗಾದ್ರೆ ಇಷ್ಟಕ್ಕೂ ನೀವು ಹೇಳೋದೇನ್ರಿ? ಇಷ್ಟು ಹೇಳಿಬಿಡಿ, ಅದು ನಾವು ಅರ್ಥ ಮಾಡಿಕೊಳ್ತೀವಿ. ಅಂದ್ರೆ ಇಷ್ಟು ಸತ್ಯ, ದೇವರೇ ಸ್ವತಂತ್ರ, ಜೀವ ಶುದ್ಧ ಸ್ವತಂತ್ರ, ಸರಿಯಾ? ಎರಡನೇದು, ದೇವ ಕರ್ತ ಸ್ವತಂತ್ರ ಕರ್ತ, ಜೀವ ಕರ್ತ ದೇವರ ಅಧೀನ ಕರ್ತ. ಜೀವನದಲ್ಲಿ ಜ್ಞಾನ ಇಚ್ಛಾ ಕ್ರಿಯೆಗಳು ಮೂರು ಇವೆ. ಅದು ದೇವರು ಕೊಡುತ್ತಾನೆ, ದೇವ ತಿಳಿಸ್ತಾನೆ, ದೇವ ಇಚ್ಛಾ ಪಡಿಸ್ತಾನೆ, ದೇವ ಪ್ರಯತ್ನ ಮಾಡಿಸ್ತಾನೆ. ಜೀವನದಲ್ಲಿ ಪ್ರಯತ್ನ ಅನ್ನೋದು ಇದ್ದೇ ಇದೆ. ಆ ಪ್ರಯತ್ನವನ್ನ ಜೀವ ಮಾಡಲೇಬೇಕು. ಯಾವಾಗ ದೇವ ಮಾಡಿಸಿದಾಗ ಮಾಡಲೇಬೇಕು. ಅಲ್ರಿ, ದೇವ ಮಾಡಿಸಿದಾಗ ಮಾಡೇ ಮಾಡ್ತೀವಲ್ಲ, ಮತ್ತು ದೇವ ಮಾಡಿಸಿದಾಗ ಮಾಡಲೇಬೇಕು ಅಂತ ಪ್ರಶ್ನೆಯೇ ಇಲ್ಲಲ್ಲ. ದೇವರು ಮಾಡಿಸಿದಾಗ ಮಾಡೇ ಮಾಡ್ತೀವಿ. ಇವಾಗ ನನ್ನ ಅಧೀನ ಇದ್ರೆ ಪ್ರಯತ್ನ ನೀ ಮಾಡಬೇಕು ಅಂತ ಹೇಳ್ಬೇಕಪ್ಪ. ದೇವರೇ ಮಾಡಿಸ್ತಾನೆ ಪ್ರಯತ್ನ ಅಂತ ಹೇಳಿದಾಗ ದೇವರು ಮಾಡಿಸಿದ ಪ್ರಯತ್ನ ನೀ ಮಾಡಲೇಬೇಕು ಅಂತ ನೀ ಯಾಕೆ ಹೇಳೋದು? ಅವ್ರು ಮಾಡಿದ್ರೆ ಮಾಡೇ ಮಾಡ್ತೀವಲ್ಲ ಅಂದ್ರೆ ತಲೆಯಲ್ಲಿ ಇಂಥ ತಪ್ಪು ತಿಳುವಳಿಕೆ ತೆಗೆದು ಬಿಡಿ. ಏನಂತ, ಒಂದು ನಿಮಿಷ, ನನ್ನಿಂದ ದೇವರು ಪ್ರಯತ್ನವೂ ಮಾಡಿಸದೆ ತಾನೇ ಎಲ್ಲ ಮಾಡಿ ನನಗೆ ಪಲ್ಲ ಫಲ ಕೊಡತಾನೆ ಅಂತ ತಪ್ಪು ತಿಳುವಳಿಕೆ ಬೇಡ. ದೇವರು ಮಾಡಿಸಿದ ಪ್ರಯತ್ನ ನೀನು ಮಾಡಲೇಬೇಕು. ಅದರ ರಿವರ್ಸ್ ಅಲ್ಲಿಗೆ, ದೇವರು ಮಾಡಿಸಿದ ಪ್ರಯತ್ನ ನೀನು ಮಾಡಲೇಬೇಕು ಅಂದ್ರೆ ಮಾಡೇ ಮಾಡ್ತೀನಲ್ಲ ಅಂಬುದಕ್ಕೆ ಉತ್ತರ, ನೀ ಮಾಡೇ ಮಾಡ್ತೀಯ. ಆದರೆ ತಲೆಯಲ್ಲಿ ತಪ್ಪು ಕಲ್ಪನೆ ಬಂದಿತ್ತು, ದೇವರು ನನ್ನಿಂದ ಪ್ರಯತ್ನವೂ ಮಾಡಿಸದೆ ಎಲ್ಲ ಕೊಟ್ಟು ಬಿಡಲಿ ಅಂತ ದೈವಿ ವಾದ ಏನಿದೆಯಲ್ಲ ಆ ವಾದಕ್ಕೆ ಹೋದಿಯಾ? ಅದಕ್ಕೆ ಇದು ಚೆನ್ನಾಗಿ ತಲೆಯಲ್ಲಿರಲಿ, ದೇವರೇ ಎಲ್ಲ ಮಾಡಿ ಮಾಡೋದಲ್ಲ, ದೇವ ಪ್ರಯತ್ನ ನನ್ನಿಂದ ಮಾಡಿಸಿಯೇ ಫಲ ಕೊಡುತ್ತಾನೆ. ಇದು ಹೇಳಿಕೊಟ್ಟದ್ದು ಇಡೀ ಭಾರತ ಪ್ರಯತ್ನದಲ್ಲಿ ನ್ಯೂಸ್ ಅಲ್ಲ. ಪ್ರಯತ್ನವು ದೇವರ ವಶ ಹೇಳ್ತಾರೆ. ತದೇತತ್ರಯಂ, ಜೀವನ ಸ್ವಭಾವ, ಅನಾದಿ ಕರ್ಮ, ಜೀವನ ಪ್ರಯತ್ನ, ಈ ಮೂರು ಕೂಡ ತದೇತತ್ರಯಂ ವಿಷ್ಣೋ ವಶದಂ ಸರ್ವದೈವ, ಯಾವಾಗ್ಲೂ ವಶವಾಗಿದೆ ಅಂತ ಚೆನ್ನಾಗಿ ಸ್ಪಷ್ಟ ಹೇಳ್ತಾರೆ. ಆಗ ಮತ್ತು ಒಂದು ಸಂಶಯ ಬರುತ್ತೆ, ಏನಂತ ಜೀವನಿಗೆ ಅಲ್ಲ, ಚೆನ್ನಾಗಿ ಕೇಳಿ. ನಾಳೆ ಮತ್ತು ನಾನೆಲ್ಲ ಕ್ವಶನ್ಸ್ ಹಾಕ್ತೇನೆ, ನೀವೆಲ್ಲ ಉತ್ತರ ಕೊಡಬೇಕು, ನೀವೆಲ್ಲ ಉತ್ತರ ಕೊಡಬೇಕು. ಯಾಕೆ ಅಂದ್ರೆ ನಾನು ಕೇಳಿದ್ದನ್ನ ಕೇಳಿ ಹಾಗೆ ಹೊರಟು ಹೋಗ್ಬಿಟ್ರೆ, ಇದನ್ನು ಇನ್ನೊಂದು ಕಡೆ ಹೇಳಿದ್ರೆ, ನಿಮ್ಮ ರಿವರ್ಸ್ ಪ್ರಶ್ನೆ ಯಾರಾದರೂ ಕೇಳಿದ್ರೆ ಉತ್ತರ ಕೊಡ್ಲಿಕ್ಕೆ ತಾಕತ್ತು ನಿಮಗಿರ್ಬೇಕಲ್ಲ. ಸುಮ್ಮನೆ ಎತ್ತಿನ ತರ ಹಾಗೆ ತಲೆ ಓಡಿದು ಬಂದ್ರೆ ನಿಮಗೆ ಸಂಶಯ ಬಂದ ಆಚಾರ್ಯ ಅಂತ ಹೇಳಿದ್ರು ಅಂತ ರಿವರ್ಸ್ ಬರ್ತೀರಾ? ಆಗಬಾರದು. ತಲೆಯಲ್ಲಿ ಸಡಿಪಿಸಿ ಚೆನ್ನಾಗಿ ತಿಳ್ಕೊಂಡಿರ್ಬೇಕು ನನ್ನ, ಹೌದಾ? ಹಾಗಾದ್ರೆ ಇಲ್ಲಿ ಮತ್ತು ಪ್ರಶ್ನೆ ಬರುತ್ತೆ. ವಿಧಿ ನಿಷೇಧ ಜೀವನಿಗೆ ಹೇಳಿದಾಗ ತಿಳ್ಕೋಬೇಕು ಅಂತ ಹೇಳಿದ್ರೆ, ಅವನಲ್ಲಿ ಚೂರು ಸ್ವಾತಂತ್ರ್ಯ ಇಲ್ಲದಿದ್ದರೆ ವಿಧಿ ನಿಷೇಧಗಳನ್ನ ಜೀವ ಗ್ರಹಣ ಮಾಡೋದು ಹೇಗೆ, ಅದನ್ನ ಮಾಡಬೇಕು ಅಂತಾಗಿ ಇಚ್ಛೆ ಬರೋದು ಹೇಗೆ? ಪ್ರಯತ್ನ ಆದ್ರೂ ಅವನಿಂದ ಅವನು ಮಾಡದಿದ್ರೆ ವಿಧಿ ನಿಷೇಧ ಹೇಗೆ ಕೊಡುತ್ತೆ? ದೇವರೇ ಎಲ್ಲ ಇವನಿಂದ ಪ್ರಯತ್ನ ಮಾಡಿಸೋದಾದ್ರೆ ವಿಧಿ ನಿಷೇಧ ಜೀವನಿಗೆ ಆಗಲಿ ಅಂತ ಹೇಳಿದ್ರೆ, ಇಷ್ಟು ಭಗವಂತ ವಿಧಿ ನಿಷೇಧ ಕೊಟ್ಟು ಜೀವನ ಅವಸ್ಥಾ ಅಂತ ಹೇಳ್ತಾರೆ. ಜೀವನಿಗೆ ದೇವರೇ ಎಲ್ಲ ಜೀವನದಲ್ಲಿ ನಿಂತು ಮಾಡಿಸ್ತಾ ಇದ್ರು, ದೇವರೇ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಎಲ್ಲ ಕಾಲದಲ್ಲಿ ದೇವರು ಕೊಡಲ್ಲ. ಅವರ ಪಕ್ವ ನಾನು ಸ್ವಾರ ಕೊಡುತ್ತಾನೆ. ಆದ ಕಾರಣ ಏನು ಮಾಡುತ್ತಾನೆ, ತಾನೇ ಒಳಗೆ ನಿಂತು ಜೀವ ಚೂರು ಸ್ವಾತಂತ್ರ್ಯ ಇಲ್ಲ, ಏನು ವಿಧಿ ಹೇಳಿದರು ನಿಷೇಧ ಹೇಳಿದರು ಗ್ರಹಣ ಮಾಡುವ ತಾಕತ್ತಿಲ್ಲ. ಅಂತ ಕಾಲಕ್ಕೆ ಜೀವನಿಗೆ ವಿಧಿ ನಿಷೇಧ ಹೇಗೆ ಕೊಡಿಸ್ತೀರಾ ಅಂದರೆ, ಅದಕ್ಕೆ ಈ ರೀತಿ ಜೀವ ಒಳಗೆ ದೇವ ನಿಂತಿದ್ದಾನೆ, ಅವನೇ ವಿಧಿಯನ್ನ ಹೇಳಿಸಿ ಜೀವನಿಂದ ಗ್ರಹಣ ಮಾಡಿಸ್ತಾನೆ. ದೇವನೇ ಜೀವನಿಗೆ ವಿಧಿಯ ಜ್ಞಾನ ತಂದುಕೊಡ್ತಾನೆ, ವಿಧಿ ಜ್ಞಾನವನ್ನ ಬಲವಂತನೇ ತಂದುಕೊಡ್ತಾನೆ. ಆದರೆ ಅದನ್ನು ಇಚ್ಛಾನಿಗ ಉತ್ಪಾದಿಸಿ ಫಲವಂತ ಹೇಳುತ್ತಾರೆ. ಈಶ್ವರ ಪ್ರಸಾದೇನ, ಭಗವಂತನ ಪ್ರಸಾದದಿಂದಾಗಿ ಜ್ಞಾನ ಬರುತ್ತೆ, ಭಗವಂತನೇ ಇಚ್ಛಾ ಹುಟ್ಟಿಸ್ತಾನೆ. ಅವಾಗ ಆಚಾರ ಹೇಳ್ತಾರೆ ಪ್ರಾರಿತಮೇವ ಈಶ್ವರೇಣ ಅಂದ್ರು, ಪ್ರಯತ್ನ ಅವನೇ ಮಾಡಿಸ್ತಾನೆ. ಈಗ ವಿಧಿ ನಿಷೇಧಗಳು ಜೀವನಿಗೆ ಕೂಡಬೇಕಾದರೆ ಎರಡು ರೀತಿ ಕೊಡಬೇಕು. ಒಂದು, ಜೀವನದಲ್ಲಿ ಸ್ವಲ್ಪ ಸ್ವಾತಂತ್ರ್ಯ ಇದ್ದು ಅವನೇ ಗ್ರಹಣ ಮಾಡಿ ಅವನೇ ಇಚ್ಛಾ ಪಟ್ಟು ಅವನೇ ಪ್ರಯತ್ನ ಮಾಡಬೇಕು, ಆ ರೀತಿ ಕೊಡಿಸಬಹುದು ಸ್ವಲ್ಪ ಸ್ವಾತಂತ್ರ್ಯ ಜೀವನಿಗೆ. ಸ್ವಾತಂತ್ರ್ಯ ಇಲ್ಲ ಅಂತಾದ್ರೆ ಈ ವಿಧಿ ನಿಷೇಧಗಳು ಕೂಡಿಸೋದು ಹೇಗೆ ಹೇಳಿ? ಪರಮಾತ್ಮನೇ ಒಳಗಿದ್ದು ವಿಧಿಯ ಜ್ಞಾನ ವಿಧಿಯ ಮೂಲ ವಿಧಿಯನ್ನ ಹೇಳಿಸಿ ವಿಧಿಯ ಮೂಲಕ ಅಂದ್ರೆ ತಾನೇ ಒಳಗಿದ್ದು ವಿಧಿಯ ಜ್ಞಾನ ತಂದು ಕೊಡುತ್ತಾನೆ. ಆ ವಿಧಿಯನ್ನ ಮಾಡಬೇಕು ಅಂತ ಇಚ್ಛಾ ದೇವರೇ ತಂದು ಕೊಡುತ್ತಾನೆ, ಅದೇ ರೀತಿ ಪ್ರಯತ್ನ ದೇವರೇ ಮಾಡಿಸ್ತಾನೆ. ಮುಗಿತಲ್ಲ, ದೇವರೇ ನಿಂತು ವಿಧಿಯನ್ನ ಗ್ರಹಣ ಮಾಡಿಸಿ ಇಚ್ಛಾ ಹುಟ್ಟಿಸಿ ಪ್ರಯತ್ನ ಮಾಡಿಸಿದರೆ ವಿಧಿ ನಿಷೇಧ ಜೀವನಿಗೇನೆ ಬಂತು. ಜೀವನಿಗೆ ಚೂರು ಸ್ವಾತಂತ್ರ್ಯ ಇಲ್ಲದರೆ, ಜೀವನಿಗೆ ಚೂರು ಸ್ವಾತಂತ್ರ್ಯ ಇಲ್ಲದರೆ ಜೀವನದಿಂದ ಪ್ರಯತ್ನ ಆಯಿತು. ಇವನಿಗೆ ವಿಧಿ ನಿಷೇಧಗಳನ್ನ ಅವನ ಕರ್ಮಾನುಸಾರ ಭಗವಂತನೇ ಮಾಡಿಸ್ತಾರೆ. ಹೇಗೆ ಅಂತ ಹೇಳಿದ್ರೆ, ದಿನಾಂದ್ರೂ ಕೂಡ ನೀವು ಬೆಳಿಗ್ಗೆ ಎದ್ದು ಕೂಡ ಇವಾಗ ಕರ್ಕೊಂಡು ಹೋಗ್ತೀರಾ, ಕರೆಕ್ಟ್ ಹೆಡ್ರಿ ಸರ್ಕೊಡ್ತೀರಾ, ಬೆಳಿಗ್ಗೆ ಎದ್ದು ಕೂಡ ದೇವರೇ ಮಾಡಿಸ್ತಾನೆ, ಮುಂದೆ ಸ್ಟೋರೇಜ್ ನಿಂತಿರುತ್ತೆ, ಎಲ್ಲ ತೆಗೆದು ಬಿಟ್ಟಿರ್ತಾನೆ, ಹೌದಾ? ಎಲ್ಲ ಮಾಡ್ಕೊಂಡಿರ್ತೀರಾ, ನಾವು ಅಷ್ಟೇ ನೀವು ಅಷ್ಟೇ. ಬೆಳಿಗ್ಗೆ ಎದ್ದು ಕೂಡ ನಾವು ಭಗವಂತನ ಕೊಡ್ಬೇಕಪ್ಪ ಟೈಮ್ ಆಗುತ್ತೆ, ಅಲ್ಲಿ ಅಲ್ಲಿ ಹೇಳಿ ಇಲ್ಲಿ ಹೇಳಿದ್ವಿ ಅಲ್ಲಿ ಹೇಳಿದ್ವಿ ಆ ಕಾರ್ಯಕ್ರಮ ಈ ಕಾರ್ಯ ನಾವು ಹೊರಡ್ತೀವಿ, ನೀವು ಆಫೀಸ್ ಹೋಗ್ಬೇಕು ಅವ್ರು ಹೇಳಿದ್ರು ಅಪಾಯಿಂಟ್ಮೆಂಟ್ ಅಲ್ಲಿದ್ರು ನೀವು ಹೊರಡ್ತೀರಾ. ಒಟ್ಟಾರೆ ಬೆಳಿಗ್ಗೆ ಎದ್ದು ಕೂಡ ಎಬ್ಬಿಸ್ತಾನೆ, ಹೌದಾ? ಅವನೇ ಎಬ್ಬಿಸ್ತಾನೆ, ಆದರೆ ದೇವರೇ ಎಬ್ಬಿಸಿದ ಎಂಬುದು ಇಲ್ಲ, ನಾನೆಂತೆ ಒಂದು ಮಾತು ಕೇಳ್ರಿ, ಅದವನೇ ಮಾಡಿಸ್ತಾ ಇದ್ದಾನೆ. ಅವನೇ ಒಳಗಿದ್ದು ಮಾಡಿಸ್ತಾ ಇದ್ರು, ತಾನೇ ಮಾಡಿಸ್ತಾ ಇದ್ದೀನಿ ಎಂಬ ಎಚ್ಚರ ಕಡಲು ಮಾಡಿಸ್ತಾ ಇದ್ದಾನೆ. ಯಾಕಂತೀರಾ? ಯಾವಾಗ್ಲೂ ಅವನೇ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಬರಲಿಕ್ಕೆ ಅಡ್ಡಿಯಾದ ಪಾಪ ತುಂಬಿರೋದ್ರಿಂದ, ಈ ಲೋಕ ರೂಢಿ ಎಂಬುದೇ ಗೊತ್ತಾ, ಲೋಕದಲ್ಲಿ ಪಾಪ ತುಂಬಿದ್ದಕ್ಕೆ ಆ ಎಚ್ಚರ ಬರಲಿಕ್ಕೆ ಯೋಗ್ಯತೆ ಇಲ್ಲದಿದ್ದಕ್ಕೆ ದೇವ ಕೊಡಲ್ಲ, ತಾನೇ ಮಾಡಿಸ್ತಾ ಇದ್ರು ಅದನ್ನು ಮರೆಸಿ ಬಿಡ್ತಾನೆ. ಅಷ್ಟೇ ಹೊರತು ನಾವು ಮರೆಸದ್ದಲ್ಲ, ಸ್ವತಂತ್ರವಾಗಿ ಬರುತ್ತೀವಿ ಒಂದು ದೊಡ್ಡ ಪಾಪ. ನಾನು ಹೇಳಿದ ಪೂರ್ಣ ಹೇಳಿದ ಪ್ರಶ್ನೆ ಬರಲ್ಲ. ಅಲ್ಲಿ ಭಗವಂತ ಏನು ಮಾಡುತ್ತಾನೆ, ಬೆಳಿಗ್ಗೆ ಎದ್ದು ನಿಮ್ಮಲ್ಲಿ ತಾನೇ ಮಾಡಿಸ್ತಾ ಇದ್ದೀನಿ ಎಂಬ ಎಚ್ಚರ ಕಳಿತಾನೆ. ಯಾಕೆ ಆ ಯೋಗ್ಯದಲ್ಲಿ ಇಲ್ಲ, ತಿಳುವಳಿಕೆಯನ್ನ ಕೊಟ್ಟ ಒಂದ್ಸಲ ಬೆಳಿಗ್ಗೆ ಎದ್ದು ಕಳಿತಾನೆ, ಕಡಲ್ಕೊಳ್ಳೆ ಬೆಳಿಗ್ಗೆ ಎದ್ದು ಹೇಳುತ್ತೆ ನೋಡಿ ವಿಧಿ ನಿಷೇಧ ಹೇಗೆ ಕೊಡಿಸ್ತಾನೆ ನಿಮಗೆ ಅಂತ. ಮನೆಯಲ್ಲಿ ಹಾಕೊಂಡಿರ್ತೀರ ಚಾರ್ಜ್, ಸ್ನಾನ ಮಾಡೋಕ್ಕೆ ಗಂಗಾ ಚಿಂತನೆ ಈ ಚಿಂತನೆ ಆ ಚಿಂತನೆ ಎಲ್ಲ ಇದು ಬಾತ್ರೂಮ್ ಅಲ್ಲೇ ಹಾಕೊಂಡಿರ್ತಾರಲ್ಲ, ಹೌದಾ? ಯಾರ ಮನೆಗೆ ಪೆಟ್ರೋಲ್ ಕೂಡ ಎಲ್ಲ ಕಾಣಿಸ್ತಾ ಇರ್ತದೆ, ಎಲ್ಲ ಚಾಟ್ ಹಾಕೊಂಡಿರ್ತಾರೆ, ಹೌದು. ಅವತ್ತು ನೀವಿರ್ತೀಯ ಹೇಳೋದು ಏನಾಯ್ತು, ಸುತ್ತಾಡ ಆಯ್ತು, ಅವಸರ ಅವಸರ ಆಫೀಸ್ ಹೋಗ್ಬೇಕು ಎಲ್ಲಿಗೋ ಹೋಗ್ಬೇಕಪ್ಪ, ಹೋಗೋ ಕಾಲಕ್ಕೆ ಸ್ನಾನ ಮಾಡ್ಲಿಕ್ಕೆ ಹೋಗಿದ್ದೀರ, ಆ ಚಾಟ್ ಎಲ್ಲ ಕಾಣಿಸ್ತಾ ಇದೆ, ಗಂಗಾ ಯಮನ ಹರಡು ಇವೆಲ್ಲ ಕಾಣಿಸ್ತಾ ಇದೆ, ಟೈಮ್ ಇಲ್ಲ ಓಡ್ಬೇಕಲ್ಲಿ. ಅಂತ ಕಾಲಕ್ಕೆ ಮಾಡು ಬಿಡ್ಲು ಬರಬೇಕು ಅಂತ ಬರ್ತಾರಿಲ್ಲ, ಏನ್ ಬರುತ್ತೆ ಇದು ಮಾಡ ಬಿಡ್ಲ ಅಂತ ಬರುತ್ತೆ, ಕೊನೆಗೆ ಮಾಡೋದ ಬಿಡೋದ ಆಗತ್ತೆ. ಆ ಮಾಡೋದ ಬಿಡೋದ ಆದ ಕಾಲಕ್ಕೆ ಒಂದೊಂದು ದಿವಸ ಅವಸರ ಇದ್ರು ಕೂಡ ಹೇಳಬೇಕಾದ್ರೆ ಆಗ್ಲಿ ನಾನು ಮಾಡೇ ಮಾಡ್ತೀನಿ, ಸರಿ ಸರ್ 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 ಬೇಗ ಮಾಡಿ ಹೋಗ್ತೇವೆ. ಇನ್ನೊಂದು ದಿವಸ ಇಲ್ಲಪ್ಪ ಆಗಲ್ಲ ಅಂತ ಹೋಗ್ತೀವಿ. ಕಾರಣ ಏನು ಅಂದ್ರೆ ಒಳಗೆ ಸ್ವಾಮಿ ತಾನೇ ನಿಂತು ತಾನು ಮಾಡಿಸ್ತಾ ಇದ್ದೀನಿ ಎಂಬುದು ಎಚ್ಚರ ಮರೆಸಿ ಆ ಸ್ನಾನಕಾರಕ್ಕೆ ಅದು ನೋಡಿಸಿ ಮಾಡ್ಲೋ ಬಿಡ್ಲೋ ಅಂತ ಆಲೋಚನೆ ಕೊಟ್ಟು ಅವನೇ ಕೊಟ್ಟು ಅವನೇ ಕೊಡ್ತಾ ಇದ್ದೀನಿ ಎಂಬ ಆಲೋಚನೆ ತೆಗೆದು ಅವನೇ ಮಾಡಿಸ್ತಾ ಇದ್ದೀನಿ ಎಂಬ ಆಲೋಚನೆಗೂ ತೆಗೆದು ಅವನೇನ್ ಮಾಡಿಸ್ತಾನೆ ನಮ್ಮಿಂದ ಅಂತ ಹೇಳಿದ್ರೆ ಮಾಡ್ಲೋ ಬಿಡ್ಲೋ ಅಂತ ಆಲೋಚನೆ ತಾನೇ ಕೊಟ್ಟು ಇಲ್ಲಪ್ಪ ಆಚಾರ ಹೇಳಿದ್ದಾರೆ ಇದು ಮಾಡ್ಲೇಬೇಕಂತೆ ವಿಧಿ ಬಿಡಬಾರದಂತೆ ನಿಷೇಧ ಇದು ನೆನಪು ಕೊಟ್ಟು ಏ ನಾ ಮಾಡ್ತೀನಪ್ಪ ಅಂತ ಹೇಳಿ ಸರ 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 ನಿಮ್ಮಿಂದ ಮಾಡ್ತೀನಪ್ಪ ಅಂತ ಬುದ್ಧಿ ಕೊಟ್ಟು ನಿಮ್ಮಿಂದ ಮಾಡಿಸಿ ಕಳಿಸ್ತಾನೆ. ಇದು ವಿಧಿ ನಿಮಗೆ ದೇವರು ಅಂಟಿಸುವ ರೀತಿ. ಹಾಗೆ ನಿಷೇಧವನ್ನು ಕೂಡ ಮಾಡಬಾರ್ದಪ್ಪ ಅಂತ ಕೊಡಿಸಿದ್ದವನೇ. ಇಷ್ಟೆಲ್ಲ ಆಯ್ತು ರಾತ್ರಿ ಬಂದ್ಮೇಲೆ ಮತ್ತೊಂದು ಕೂಡ ಅದು ಹಾಕೊಂಡ್ರಿ ಆಚಾರ ಹೇಳಿದ್ದು ಅವಾಗೆಲ್ಲ ಬಂತು. ಹೌದಲ್ಲ, ಬೆಳಿಗ್ಗಿಂದ ನಾನ್ ಬಿಟ್ಟೆ ನಾ ಮಾಡಿದೆ ಅಂತ ಮಾಡಿದೆ, ಇದೆಲ್ಲ ಅವನೇ ಮಾಡಿಸಿದ್ರು ರಾಜಿ ಅದನ್ನೇ ದಾಸರಂದ್ರು ಮಾಡುತ್ತಲಿರಬೇಕು ಮಾಡಿಲ್ಲದಿರಬೇಕು. ಏನರ್ಥ? ದೇವರೇ ನಮ್ಮಲ್ಲಿ ನಿಂತು ನಮ್ಮ ಪ್ರಯತ್ನ ಮಾಡಿಸಿ ನಮ್ಮಿಂದ ಎಲ್ಲಾ ಮಾಡಿಸ್ತಾ ಇದ್ರು ತಾನೇ ಮಾಡಿಸ್ತಾ ಇದ್ದೀನಿ ಎಂಬ ಎಚ್ಚರ ಕಳೆದು ನಾ ಮಾಡಬೇಕು ನಾ ಬಿಡಬೇಕು ಅಂತ ನಮ್ಮಿಂದ ಮಾಡಿಸಿದಾಗ ಹಾಗೆ ಮಾಡುತ್ತಲಿರಬೇಕು. ಕೊನೆಗೆ ಅವರ ಎಚ್ಚರ ಕೊಟ್ಟಾಗ ದೇವರೇ ಎಲ್ಲ ಮಾಡಿಸಿದ್ದು ಎಂಬ ಎಚ್ಚರ ಕೊಟ್ಟಾಗ ನಾ ಮಾಡಿಲ್ಲ ಎನ್ನಬೇಕು. ಅಂದ್ರೆ ಸ್ವತಂತ್ರವಾಗಿ ನಾ ಮಾಡಿಲ್ಲ, ದೇವರು ಮಾಡಿಸಿದರೆ ಮಾಡಿದೆ ಎನ್ನಬೇಕು. ಇದು ದಾಸರ ಮಾತು. ಹೌದಾ? ಎಷ್ಟು ಸ್ಪಷ್ಟವಾಗಿ ಮಾತಾಡ್ತಾರೆ, ಶಾಸ್ತ್ರದ ಮಾತಿದೆ. ಆದ ಕಾರಣ ಏನು ತಿಳಿಬೇಕು, ನಮ್ಮಲ್ಲಿ ಪ್ರಯತ್ನ ಅನ್ನೋದು ಇದ್ದೇ ಇದೆ, ಮಾಡಲೇಬೇಕು. ನಾವು ಪ್ರಯತ್ನ ಇಲ್ಲದೆ ಏನು ಅಪ್ಪನಾಣೆ ಆಗಲ್ಲ. ಎಲ್ಲರೂ ಅವರ ಪ್ರಯತ್ನ ಮಾಡಲೇಬೇಕು. ಆ ಪ್ರಯತ್ನ ದೇವರಿಂದಲೇನೆ ಆಗುತ್ತೆ. ನನಗೆ ಚೂರು ಸ್ವಾತಂತ್ರ್ಯವಿಲ್ಲ ಪ್ರಯತ್ನ ಮಾಡೋದರಲ್ಲಿ ಅಂತ ಝಡುಬಿಸಿ ತಿಳಿಯಬೇಕು. ಆ ತಿಳಿಯುವುದರಲ್ಲಿ ಚೂರು ಈ ಪ್ರಯತ್ನ ಮಾಡಲಿಕ್ಕೆ ಚೂರು ನನಗೆ ಸ್ವಾತಂತ್ರ್ಯ ಇದೆ ಅಂತ ತಿಳಿದುವ ಅಂಧಂತ ಮನಸ್ಸು ಖಚಿತ ನಮಗೆ, ಅಂದ್ರೆ ನರಕ ಖಚಿತ ಆಗುತ್ತೆ. ಅದಕ್ಕೆ ತಿಳಿದಂತ ಅನಂತ ಮನಸ್ಸಿಗೆ ಹೋದಂಗೆ ಅಲ್ಲಿ ಹೋದಂಗಿದ್ರು ಮತ್ತೆ ಹೋಟಾನ್ ಮಾಡಿ ಮತ್ತೆ ಗುರು ಮೂವತ್ತು ಹೇಳಿಸಿ ಕಳಿಸ್ತಾನೆ. ನರಕ ಒಂದ್ಸಲ ವಿಸಿಟ್ ಮಾಡಿ ಬರಲೇಬೇಕ. ಇದರಲ್ಲಿ ಒಂದು ಬರುತ್ತೆ, ಏನದು ಅಂದ್ರೆ ದುರ್ಯೋಧನನಿಗೂ ಧರ್ಮರಾಜನಿಗೂ ವ್ಯತ್ಯಾಸ ಏನು ಅಂದ್ರೆ, ದುರ್ಯೋಧನ ಹೇಳುವ ರೀತಿಯನ್ನ ಕೃಷ್ಣ ಹೇಳ್ತಾನೆ. ಏನು ಅಂದರೆ, ಮಾಂ ಆತ್ಮ ಪರದೇಹೇಶು ಪ್ರದ್ವಿಷಂತಹ. ಈ ದುರ್ಯೋಧನ ಲಕ್ಷಣ ಏನು, ಕಲಿಯ ಲಕ್ಷಣ ಅಂದ್ರೆ ಎಲ್ಲರಲ್ಲಿ ಇರುವ ನನ್ನನ್ನ ದ್ವೇಷ ಮಾಡುತ್ತಾರೆ, ನನ್ನ ಮೇಲೆ ಅಸೂಯೆ ಎದುರಿಸುತ್ತಾರೆ ಇವರು. ಪ್ರದ್ವಿಷಂತಹ ಅಂದ್ರು. ಅದಕ್ಕೆ ಆಚಾರ್ಯರು ವಿಧಾಭಾಷದಲ್ಲಿ ಬರೀತಾರೆ. ಏನಂತ ಬರೀತಾರೆ ಅಂತ ಹೇಳ್ತಾರೆ, ಇವರಿಗೆ ದೇವರೇ ಎಲ್ಲ ಮಾಡಿಸ್ತಾನೆ ಅಂಬುದು ಇಲ್ಲ. ಅಲ್ಲ, ಕನ್ಫರ್ಮೇಶನ್ ಹೆಂಗೆ, ವಿಷ್ಣು ನಚ ಕಾರಯಿತ. ಯಾರಿಂದಲೂ ಏನು ವಿಷ್ಣು ಮಾಡಿಸಲ್ಲ, ಇದೆ ಕನ್ಫರ್ಮೇಶನ್. ಮಾಡ್ತಿಂಬುದು ವಿಷ್ಣು ಮಾಡಿಸಲ್ಲ ಅಂದ್ರೆ ಕನ್ಫರ್ಮೇಶನ್. ಅವರು ಹೇಳ್ತಾರಂತೆ ಏನಂತ, ಹಾಸ್ಯದಿಂದ ಹೇಳ್ತಾರೆ. ಒಂದು ವೇಳೆ ಯದಿ ವಿಷ್ಣು ಯದಿ ಸರ್ವಸ್ಯ ಕಾರಯಿತ, ಒಂದು ವೇಳೆ ವಿಷ್ಣು ಎಲ್ಲವೂ ಮಾಡಿಸುವುದಾದರೆ ನನ್ನಿಂದ ಬಿಡಿಸಲಿ ಅವರಿಂದ ಮಾಡಿಸಲಿ ನೋಡೋಣ ಅಂತ ಹೇರಳಿಂದ ಮಾತಾಡ್ತಾರೆ. ನನ್ನಿಂದ ಬಿಡಿಸಲಿ ಅವನಿಂದ ಮಾಡಿಸಲಿ ನೋಡೋಣ ಅಂತ ಹೇಳ್ತಾರೆ. ಅಂಥವನ್ನ ಕುರಿತು ನಾವು ಹೇಳಬೇಕಂತೆ, ನೀನು ಹೀಗೆ ಶ್ರೀಹರಿಯನ್ನ ಕುರಿತು ಅವನು ಮಾಡಿಸಲ್ಲ ಅಂತ ತಲೆಯಲ್ಲಿಟ್ಟುಕೊಂಡು ದೇವರು ಒಂದು ವೇಳೆ ಮಾಡಿಸುವುದೇ ಆದರೆ ನನ್ನಿಂದ ಮಾಡಿಸಲಿ ನೋಡೋಣ ಅಂತ ಹೇಳಲನ್ನು ನುಡಿಯಲ್ಲ. ಈ ನುಡಿದದ್ದಕ್ಕೆ ಅಂಧಂತಮಸ್ಸಿಗೆ ಹೋಗ್ತೀಯ ಅಂತ ಹೇಳಬೇಕು ಎಂಬುದು ಸ್ಪಷ್ಟವಾದ ಶ್ಲೋಕ.
ದುರಂತ ಏನಾಯಿತು ಅಂದ್ರೆ ಆ ಶ್ಲೋಕ ಅಪಾರ್ಥ ಮಾಡಿಕೊಂಡ್ರು ಕೆಲವರು. ಯಾರು ಈ ಕೂತಿರುವಂತ ಜನಗಳಲ್ಲಿ ಕೆಲವರಿಗೆ ಅಪಾರ್ಥ ಆಯಿತು ಪಾಪ. ಅವರು ಕೇಳಿದ್ರು, ಆಚಾರ್ಯ ಈ ಶ್ಲೋಕ ಈ ಅರ್ಥ ಇರೋದಲ್ಲ, ಏನರ್ಥ ಅಂದ್ರೆ ದೇವರೇ ಎಲ್ಲ ಮಾಡಿ ಮಾಡಿಸ್ತಾನೆ, ದೇವರೇ ನಮ್ಮಿಂದ ಪ್ರಯತ್ನ ಮಾಡಿಸೋದು, ಅವನೇ ನಮ್ಮಿಂದ ಎಲ್ಲ ಮಾಡಿಸೋದು ಅಂತ ತಿಳಿದರೆ ಸಾಕು ಅಂಧಂತನ ಸಾಗುತ್ತೆ ಎಂಬುದಕ್ಕೆ ಈ ಶ್ಲೋಕ ಹೇಳ್ತಾ ಇದೆ ಅಂತ ನಾವು ತಿಳ್ಕೊಂಡಿದ್ವಿ ಅಂತಂದ್ರು. ಅವರು ಎಂತ ಅಪಾರ್ಥ ನೋಡಿ, ಇದು ಸುಮ್ಮನೆ ಅಲ್ಲ. ನಾನು ಮೊನ್ನೆ ಶ್ರೀಕೃಷ್ಣದಲ್ಲಿರುವಾಗ ಸೋಮ ಅಂತನ ಪಾರಿನಿಂದ, ಆಚಾರ್ಯರೇ ಈ ಶ್ಲೋಕ ಎಲ್ಲಿ ಬರುತ್ತೆ ನೋಡಿ, ಈ ಶ್ಲೋಕಕ್ಕೆ ಅರ್ಥ ಇದಂತೆ, ಈ ಶ್ಲೋಕದಿಂದ ಏನರ್ಥ ಆಗುತ್ತೆ, ದೇವರೇ ನನ್ನಿಂದ ಎಲ್ಲ ಮಾಡಿ ಮಾಡಿಸ್ತಾನೆ, ಅವನೇ ನನ್ನಿಂದ ಪ್ರಯತ್ನ ಮಾಡಿಸ್ತಾನೆ ಅಂತ ಹೇಳಿದರೆ ಅಂಧಂತ ಮಸ್ತಿಗೆ ಹೋಗ್ತೀಯ ಅಂತ ಹೇಳಬೇಕು ಅಂತ ಈ ಶ್ಲೋಕದ ತಾತ್ಪರ್ಯ ಅಂತ ನನಗೆ ಒಬ್ಬರು ಹೇಳಿದರು. ಈ ಶ್ಲೋಕ ಹೀಗೆ ಹೇಳಿದ್ರೆ ದಾಸರಾದರೆ ಹರಿಕರ ಹರಿತಾನ ಸಾಲ ಎಲ್ಲಿ ಹಾಕ್ಬೇಕು ತಗೊಂಡು ಹೋಗಿ ಹೇಳಿ ಅಂತ ಕೇಳ್ತಾ ಇದ್ದಾರೆ. ಅವಾಗ ನಾನು ಹೇಳಿದೆ, ಮಹಾರಾಯ ಆ ಶ್ಲೋಕದ ಅರ್ಥ ಅದಲ್ಲ. ಯಾರಾದರೆ ವಿಷ್ಣು ಯಾವುದಕ್ಕೂ ಅಂದ್ರೆ ಅವನು ಯಾರಿಂದ ಏನು ಮಾಡಿಸಲ್ಲ, ಅದನ್ನ ಶ್ಲೋಕದಲ್ಲೇ ಬರುತ್ತೆ ನೋಡಿ. ಯದಿ ಯದಿಯನ್ನು ಶಬ್ದವೇ ಎತ್ತಿಕೊಳ್ಳುತ್ತೆ ಆ ಹೇಳಿದಂತ ವ್ಯಕ್ತಿ ಅಂತ. ಒಂದು ವೇಳೆ ದೇವರೇ ಎಲ್ಲ ಮಾಡಿಸೋದಾದರೆ ಅದ್ರ ಅರ್ಥ ಏನು, ದೇವರು ಏನು ಮಾಡಿಸಲ್ಲ ಅಂತ ಅರ್ಥ ಅಲ್ಲ. ನಾವು ಕೇಳ್ತೀವಿ ಅವ್ರು ಮಾಡಿಲ್ಲ, ಒಂದು ವೇಳೆ ಅವರೇ ಮಾಡಿದ್ರೆ ಯಾಕೆ ಮಾಡಿಲ್ಲ ಕೇಳ್ತೀವಲ್ಲ. ಒಂದು ವೇಳೆ ದೇವರೇ ಎಲ್ಲ ಮಾಡಿಸೋದಾದರೆ ನನ್ನಿಂದ ಮಾಡಿಸ್ರಿ ಅವನಿಂದ ಬಿಡಿಸ್ರಿ ಅಂತ ಯಾರು ಕೇಳುತ್ತಾರೋ, ದೇವರೇ ಎಲ್ಲ ಮಾಡಿ ಮಾಡಿಸೋದೆಂಬುದಕ್ಕೆ ವಿರುದ್ಧವಾಗಿ ಮಾತಾಡುತ್ತಾರೋ, ದೇವರ ಮೇಲೆ ಅಪಹಾಸ್ಯ ಮಾಡುತ್ತಾರೋ ಅಂತ ಅಂತವರು ಅಂಧಂತನ ಸಿಗಿ ಹೋಗ್ತಾರೆ ಅಂತ ವಿದಾಭರ್ಷದಲ್ಲಿ ಸ್ಪಷ್ಟ ಹೇಳಿದ್ದಾರೆ. ಇದು ದುರ್ಯೋಧನ ಮತ. ಏನು ಮತ, ದೇವರು ಏನು ಯಾರಿಂದ ಮಾಡಿಸಲ್ಲ, ಒಂದು ವೇಳೆ ಮಾಡಿಸೋದಾದ್ರೆ ನನ್ನಿಂದ ಮಾಡಿಸ್ರಿ ಅಂತ ಹೇಳನವಾಗಿ ನಗೋದೇ ದುರ್ಯೋಧನ ಮತ ಅಷ್ಟೇ ಹೊರತು ಅವನು ದೇವರೇ ಮಾಡಿಸ್ತಾನೆ ಎಂದು ಬಂದಿದ್ರೆ ಅವನು ಉದ್ಧಾರ ಆಗ್ಬಿಡ್ತಿದ್ದ ಬದುಕುದಲ್ಲಿ ಅವನೇ ಬರುತ್ತೆ. ಆದ್ದರಿಂದ ಸ್ಪಷ್ಟವಾಗಿ ತಿಳಿಯಬೇಕು. ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಪಂಡಿತರು ಯಾರು ಕೂಡ ಈ ಶ್ಲೋಕಕ್ಕೆ ಅರ್ಥ ಅಂತ ಯಾರು ಹೇಳಲ್ಲ. ಅಲ್ಲಿ ನೋಡಿದವರು ಏನಂತ, ಅಯ್ಯ ಇದು ದೇವರೇ ನಮ್ಮಿಂದ ಪ್ರಯತ್ನ ಮಾಡಿಸ್ತಾನೆ ಅಂತ ಹೇಳಿದ್ದಕ್ಕೆ ಅವರಮ್ಮನ ಕನಸಿಗೆ ಹೋಗ್ತಾನೆ ಅಂತ ಹೇಳಿದ ಶ್ಲೋಕ ಅಲ್ಲ. ಯಾರಾದ್ರೆ ಅದು ಒಪ್ಪದೆ ದೇವರನ್ನು ಹೇಳುವಾಗಿ ಹೇಳಿ ಮಾಡಿಸಿ ನೋಡೋಣ ಅಂತ ಹೇಳ್ತಾರೆ ಅವರ ಕುರಿತು, ಆ ರೈತರ ಕುರಿತು ಹೇಳಿಲ್ಲ ಶ್ಲೋಕ ಇದು ಅಂತ. ಯಾರಾದರೂ ಗೀತಾಭಾಷ್ಯ ನೋಡಿದಾಗ ಸ್ಪಷ್ಟ ಹೇಳಿಬಿಡ್ತಾರೆ. ಆದ್ರೆ ಶ್ರೋತೃವರ್ಗದಲ್ಲಿ ಅಪಾರ್ಥ ಬಂತು, ಶ್ರೋತೃವರ್ಗ ಅಪಾರ್ಥ ಬಂತು. ಒಬ್ಬರಿಗೊಬ್ರು ಫೋನ್ ಮಾಡ್ಕೊಂತಾರಲ್ಲ ಇದೀಗಂತೆ ಹಾಗಂತೆ ಹೇಳೇ ಇರಲ್ಲ ಪಾಪ ಅವರು, ಈ ರೀತಿ ಬರ್ತಾ ಇರುತ್ತೆ. ಅಪಾರ್ಥ ಬಂತು ಇರಲಿ ಅಂತ ನನ್ನ ಪ್ರಯತ್ನ. ಯಾಕಂದ್ರೆ ಇವತ್ತೊಂದು ಮತ್ತೆ ಮುಂದಕ್ಕೆ ಹೋಗ್ಬೋದಾಗಿತ್ತು. ನೀವೇ ಹೇಳಿದ್ರಲ್ಲ ಆಚಾರ್ಯ ನೀವು ಹೇಳೋದು ಯಾರು ಹೇಳಲ್ಲ ನಮ್ಗೆ ಅಂತ ಹೇಳಿದ್ರಲ್ಲ, ಯಾರು ಹೇಳಲ್ಲ ಅಂದ್ರೆ ಹೇಳೋ ಕಾಲಕ್ಕೆ ಬರ್ತಾ ಇರತ್ತೆ ಎಲ್ಲಾ ದೇವರೇ. ಆದ್ರೆ ನಿಮ್ದು ನೀವೊಂದ್ಸೂರು ಮಾಡಬೇಕು ಅಂದಾಗ, ನಿಮ್ ಪ್ರಯತ್ನ ನೀವು ಮಾಡಬೇಕು ಅಂದಾಗ ಲಿಂಕ್ ಒಂದು ತಪ್ಪು ಏನ್ ಮಾತಿನಲ್ಲಿ ಎಲ್ಲಾ ದೇವರೇ ಮಾಡಿಸೋದು, ಆ ದೇವರು ಮಾಡಿಸುವ ಪ್ರಯತ್ನ ನೀವು ಮಾಡಲೇಬೇಕು. ನಿಮ್ದೊಂದು ಚೂರು ದೇವರು ಮಾಡಿಸಿದಾಗ ಮಾಡಲೇಬೇಕು ಅಂತ ಹೇಳೋ ಕಾಲಕ್ಕೆ ಆ ದೇವರು ಮಾಡಿಸಿದ್ದು ಒಂಬೋದು ತಪ್ಪೋಯ್ತು. ಅದಕ್ಕೆ ಏನಾಯ್ತು ಜನಗಳಿಗೆ ಅಪಾರ್ಥ ಆಯ್ತು. ಏನಂತ, ಎಲ್ಲಾ ದೇವರೇನೆ ಆದ್ರೆ ನಂದೊಂಚೂರು ನಾ ಮಾಡ್ಬೇಕಂತೆ, ನಂದೊಂಚೂರು ನಾ ಮಾಡೋದು ಅಂದ್ರೆ ಸ್ವತಂತ್ರ ಚೂರು ಸ್ವಾತಂತ್ರ್ಯದಿಂದ. ಸ್ವಾತಂತ್ರ್ಯ ಶಬ್ದ ಬಳಸಲ್ಲ, ಏನ್ ತಲೆ ಕೂತಿರುತ್ತೆ ನಂದೊಂಚೂರು ನಾ ಮಾಡ್ಬೇಕು ಅಂದ್ರೆ ದೇವರಿಲ್ಲದೆ ನಂದೊಂದು ಚೂರು ನಾ ಮಾಡ್ಬೇಕು ಅಂತಲೇ ಕೂತಿರುತ್ತೆ. ಹೌದಾ, ಇದೇನ ಕೂತಿರೋದು ಹೆಗ್ಗಣ ಹೊರಗೆ ತೆಗೆದ್ರೆ ಹೆಗ್ಗಣ ಸ್ವರೂಪ ಏನದು? ನಿಮ್ದೊಂದು ಚೂರು ನೀವು ಮಾಡ್ರಿ, ನಿಮ್ದೊಂದು ಚೂರು ನೀವು ಮಾಡ್ರಿ ಅಂದ್ರೆ ನಿಮಗೆ ತಪ್ಪಾಗಿದ್ದೇನು ಅಂದ್ರೆ, ದೇವರಿಲ್ಲದೆ ದೇವರ ಅಪೇಕ್ಷೆ ಇಲ್ಲದೆ ನಂದೊಂದು ಚೂರು ನಾ ಮಾಡಬಲ್ಲೆ ಅಂತ ಮಾಡ್ತೀರಾ. ಆ ರೀತಿ ಒಂದು ಆಚಮನ ಮಾಡಿದ್ರೂ ಸಾಕು, ದೇವರ ಅಪೇಕ್ಷೆ ಇಲ್ಲದೆ ಚೂರು ಸ್ವಾತಂತ್ರ್ಯದಿಂದ ಒಂದು ಆಚಮನ ಆದ್ರೂ ಮಾಡುತ್ತೇನೆ, ಪ್ರಯತ್ನ ಆದ್ರೂ ಮಾಡುತ್ತೇನೆ ಅಂತ ಮಾಡಿದ್ರೆ ಸಾವಿರಾರು ಬೀಜ ಜನ್ಮಗಳು ಬರುತ್ತೆ. ಅಲ್ಲಿ ಯಾಕೆ ಬರುತ್ತಪ್ಪ ಅದು ಅಂದ್ರೆ ಅದ್ವೈತ ಉಪಾಸನೆ ಮಾಡಿದ್ದಕ್ಕೆ. ಸ್ವಾತಂತ್ರ್ಯ ನಮ್ಮಲ್ಲಿ ಚೂರಿದೆ ಅಂದ್ರೆ ನಾನು ಚೂರು ಭಾಗದಲ್ಲಿ ದೇವ ಅಂತ ಹೇಳ್ತೇನೆ. ಅದ್ವೈತವೇ ಉಪಾಸನೆ ಮಾಡಿರ್ತಾರೆ. ಏನು ಒಂದು ಚೂರು ಸ್ವಾತಂತ್ರ್ಯ ಶಬ್ದ ಬರಬಾರದಿಂದ ಬಂದ್ರೆ ಇಲ್ಲದೆ ನರಕ ಆಗುತ್ತೆ ಅಂತ ಹೇಳ್ತಾ ಇರ್ಬೇಕು. ಅದು ಶಾಸ್ತ್ರ ಹೇಳ್ತಾ ಇದೆ. ಇದು ದಾಸರಾಯರ ಪಂಕ್ತಿಯಲ್ಲ, ಇಡೀ ಶಾಸ್ತ್ರ ಜಡುಗಿಸಿ ಹೇಳಿದ ವಿಚಾರ. ಇದನ್ನೇ ದಾಸರಾಯರು ಬಿಟ್ಟೋ ಟ್ರಾನ್ಸ್ಲೇಷನ್ ಕೊಟ್ಟಿದ್ದಾರೆ. ಅವರೇನ್ ಭದ್ರ ದೇವರನ್ನ ಮಹಾತ್ಮರವರು ಇಡೀ ಶಾಸ್ತ್ರದ ಪಂಕ್ತಿಯನ್ನ ಕನ್ನಡದಲ್ಲಿ ತರ್ಜಮೆ ಕೊಟ್ಟಿದ್ದಾರೆ. ಸರಿ, ಇವತ್ತೆ ಆಗಿಷ್ಟು ಗಟ್ಟಿಯಾಗಿ ಹೇಳ್ತಾ ಇದ್ದೀರಾ, ಯಾಕೆ ತೋರಿಸ ಕೊಟ್ಟು ಹೇಳ್ತಾ ಇದ್ದೀರಾ ಅಂದ್ರೆ ಅಪಾರ್ಥ ಮಾಡ್ಕೋಬಾರದು. ನೀವು ಒಂದು ಅಪಾರ್ಥ ಮಾಡಿಕೊಂಡು ಜನರಲ್ಲಿ ಏನಾಗಿದೆ ಎಲ್ಲರತ್ರ ಹೇಳಿದ್ದನ್ನ ಅಪಾರ್ಥ ಮಾಡಿಕೊಂಡಿದ್ದಕ್ಕೆ ನೀವೇ ಹೇಳಿದ್ರಲ್ಲ. ಎಲ್ಲಿ ಯಾರನ್ನ ಮುಟ್ಟಿದ್ರು ಕೂಡ ಏನು ಹೇಳ್ತಾರಪ್ಪ, ನಮ್ದನ್ನು ಚೂರ್ಣ ಮಾಡ್ಬೇಕಲ್ಲಿ ಇನ್ನೂ ಹೇಳಿಬಿಡ್ತಾರೆ. ಅಲ್ಲಪ್ಪ, ಪ್ರಯತ್ನ ದೇವರೇ ನಿನ್ನ ಮಾಡಿಸ್ಬೇಕಯ್ಯ, ಸ್ವಾತಂತ್ರ್ಯ ನೀನು ನಿನ್ನಲ್ಲಿ ಚೂರು ಸ್ವಾತಂತ್ರ್ಯ ತಿಳಿಬೇಡ ಅಂದ್ರೆ ಅದ್ರಲ್ಲಿ ಪ್ರಯತ್ನವೂ ಕೂಡ ದೇವರೇ ಮಾಡಿಸ್ಬಿಟ್ರೆ ಇನ್ನೊಂದು ನಮ್ ಪ್ರಯತ್ನ ಅಂತಾನೆ ಆಗುತ್ತೆ. ಈ ಮಾತು ಬರ್ತಾ ಇರುತ್ತೆ ಪಾಪ ಜನಗಳ ಬಾಯಿಂದ. ಎಷ್ಟು ಅಪಾರ್ಥ ಮಾಡಿಕೊಂಡಿರ್ತಾರೆ, ಅವರ ಅಪಾರ್ಥ ತೆಗೆಯಲಿಕ್ಕೆ ನನ್ನ ಪ್ರಯತ್ನ ಅಷ್ಟೇ ಹೊರತು ಇನ್ನೇನು ಅಲ್ಲ. ಶಾಸ್ತ್ರ ಓದಿಕೊಂಡ ಪ್ರತಿಯೊಬ್ಬರೂ ಹೇಳೋ ಇದೆ ಏನದು ಅಂದ್ರೆ ಚೂರು ಜೀವನಿಗೆ ಸ್ವಾತಂತ್ರ್ಯ ಇಲ್ಲ ಅಷ್ಟವಾಗಿ ಕೊಡ್ತಾ ಇದ್ದಾರೆ. ಇದು ಗೀತಾದಲ್ಲಿ ಭಾರತ ಅಖಂಡನದಲ್ಲಿ ಎಲ್ಲಾ ಕಡೆ ಚಡುಪಿಸಿ ಹೇಳಿದಂತಹ ವಿಚಾರ. ಇದು ನಿಮ್ಮ ತಲೆಯಲ್ಲಿ ಇಟ್ಟುಕೊಳ್ಳಿ. ಪಾಪ ನೀವೇನ್ ಬರ್ತೀರಾ, ಉದ್ಯೋಗ ಮಾಡ್ತೀರಾ, ಅದು ಮಾಡ್ತೀರಾ, ಇದು ಮಾಡ್ತೀರಾ, ದುಡ್ಡು ಬರುತ್ತೆ ನಿಮಗೆ, ಜ್ಞಾನ ಬರಲ್ಲ, ಅದಕ್ಕೆ ದುಡ್ಡು ತಂದು ನಮ್ಮ ಮುಂದೆ ಸುರಿತೀರಾ. ದರ್ಶನೆ ಆರೋಪದಲ್ಲಿ ಚೂರು ಜ್ಞಾನ ಕೊಡಿ, ಅದು ಸಂಪಾದನೆ ಮಾಡಿಕೊಳ್ಳಿಕ್ ಆಗಲ್ಲ, ನೀವೇನೋ ಕೊಡ್ತೀರಂತೆ ಅಂತ ಬರ್ತೀರಾ. ಬಂದಾಗ ನಾವು ಹೇಳೋ ಭರದಲ್ಲಿ ಎಲ್ಲಾ ದೇವರೇ ನಮ್ಮ ಫಲವಂತನೇ ಸ್ಥಾನ ಸ್ವತಂತ್ರ, ಆದ್ರೆ ನಿಮ್ಮ ಚೂರು ಮಾಡ್ಬೇಕು ಅಂತ ಹೇಳಿದಾಗ ಆ ನಮ್ದೊಂದು ಚೂರು ನಾವು ಮಾಡೋದು ಅಂದ್ರೆ ದೇವರೇ ಮಾಡಿಸೋದಾ ನಾವೇ ಮಾಡೋದಾ ಅಂತ ನೀವು ಕೇಳಬೇಕು. ನೀವು ಕೇಳಲ್ಲ, ನಾವು ಕೇಳಲ್ಲ, ಅವಸರದಲ್ಲಿ ಹೋಗ್ಬಿಡ್ತಾ ಇರ್ತೀವಿ. ಅವಾಗ ಏನಾಗುತ್ತೆ ಅಂದ್ರೆ ನಿಮ್ಮ ತಲೆಯಲ್ಲಿ ಹೆಗ್ಗಣ ಹೋಗುತ್ತೆ. ಏನಂತ, ಆ ಚೂರು ನಾನೇ ಮಾಡಬೇಕು, ದೇವರು ಬೇಡ, ಆ ಚೂರು ಪ್ರಯತ್ನ ಮಾಡ್ಲಿಕ್ಕಾದ್ರೂ ಸ್ವಾತಂತ್ರ್ಯ ನನ್ನಲ್ಲಿ ಕೂತಿದೆ ಎಂಬ ಕಲ್ಪನೆ ಬಂದ್ಬಿಡುತ್ತೆ. ಆ ಒಂದು ಕಲ್ಪನೆ ಸಾಕು. ಅರಣ್ಯ ಕಥ ಹೇಳ್ತಾರೆ, ಸ್ನಾನ ಸಂಧ್ಯಾ ಪೂಜಾ ವ್ಯಾಖ್ಯಾನ ಏನೇನೇನ್ ಮಾಡ್ತಾನೆ ಅವೆಲ್ಲವೂ ಕೂಡ ಅಸಂಖ್ಯಾತ ಶರೀರ ಇಂದ್ರಿಯ ವಿಷಯ ಆಪಾದಕನೇವ ಭವತಿ. ಒಂದೊಂದು ಆಚರಣವೂ ಕೂಡ ಸಾವಿರಾರು ನೀರಿನ ತಂದು ಕೊಡುತ್ತೆ. ಅಂದ್ರೆ ನಿನ್ನಲ್ಲಿ ಮಾಡಿದ ಗುರುಮಂತ್ರ ಕಾಳ ತಟ್ಟಿದ್ದು ಅದು ಹೇಳಿದ್ದು ಬೋನಸ್ ಅದಕ್ಕೆಲ್ಲ ಎತ್ತಾಗಲು ಬರ್ತಾ ಇರುತ್ತೆ. ಏನದು, ಪ್ರತಿ ಒಂದರಲ್ಲೂ ಚೂರು ಪ್ರಯತ್ನ ನನ್ನಿಂದ ಆಗುತ್ತೆ. ಆ ಚೂರು ಪ್ರಯತ್ನಕ್ಕೆ ಬೇಕಾದ ಸ್ವಾತಂತ್ರ್ಯ ನನ್ನಲ್ಲಿದೆ, ಅದನ್ನ ಮಾಡಿದ ಮೇಲೆ ದೇವರು ಒಗ್ಗರಣೆ ಕೊಡೋದು ನಂತರ ಇಲ್ಲ. ನಾನು ಮಾಡಿದ್ರೆ ದೇವ್ರು ಬರಲ್ಲ ಅಂತ ಕೂತ್ಕೊಂಡು ಮಾಡ್ತೀರಲ್ಲ, ಇಡೀ ಧ್ವಂಸ ಮಾಡಿಬಿಡುತ್ತೆ ಆ ಹೆಗ್ಗಣ. ಚೂರು ಸ್ವಾತಂತ್ರ್ಯ ನನಗಿದೆ ಎಂಬುದು ಅದು ಮಾತ್ರ ಸರ್ವಥ ಆಗಿರಬಾರದು. ಯಾಕೆ ಅಂದ್ರೆ ನಿಮಗೆ ಹಿಡಿದು ಈ ಸ್ವಾತಂತ್ರ್ಯದ ಬಗ್ಗೆ ನೀವು ಮಾಡೋ ಕಾಲಕ್ಕೆ ಈ ಪ್ರಯತ್ನ ಇದಕ್ಕೊಂದು ಚೂರು ಸ್ವಾತಂತ್ರ್ಯ ಬೇಕು ಅಂತ ನಿಮ್ಮ ತಲೆಯಲ್ಲಿ ಕೂತು ಬಿಟ್ಟಿದೆ. ಅಪಾರ್ಥ ಮಾಡಿಕೊಂಡಿಲ್ಲ, ಹೇಳೋರು ಅಪಾರ್ಥ ಆಗಲಿ ಅಂತ ಹೇಳಿಲ್ಲ, ಹೇಳೋ ಭರದಲ್ಲಿ ಹೇಳಿದಾಗ ನಿಮ್ಗೆ ಅಪಾರ್ಥ ಆಗಿದೆ, ಅವ್ರು ತೆಕ್ಕೊಳ್ಳ್ರಿ, ಇಲ್ಲದಿದ್ರೆ ಇಡೀ ಸಾಧನ ಕೆಟ್ಟ ಹೋಗುತ್ತೆ ಅಂತ ದಾಸರಾಯರು ಘೋಷಣೆ ಮಾಡಿ ಹೇಳ್ತಾ ಇದ್ದಾರೆ. ಅರಣ್ಯ ಪ್ರಕಾರ ಘೋಷಣೆ ಮಾಡಿ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನಾನು ಇಷ್ಟು ಹೇಳಿದೆ, ಇದು ಕೇಳಿದ ಪ್ರತಿಯೊಂದು ವ್ಯಕ್ತಿ ಕೇಳಲಿ, ಅಂತ ಹುಳ ಹುಕ್ಕಿನ ಪ್ರತಿಯೊಬ್ಬರ ತಲೆಯನ್ನು ಅವರವರು ಸರಿ ಮಾಡಲಿ. ಎಲ್ಲರತ್ತು ನಾಮನ್ನು ಹೇಳಿಕ್ಕಾಗುತ್ತ ಆಗಲ್ಲ, ಎಲ್ಲರೂ ಪಂಡಿತರೆಲ್ಲ ಹೋಗಲು ಹೇಳಿಕ್ಕಾಗುತ್ತ. ಇದನ್ನು ನೀವು ತಿಳಿಯಬೇಕು. ನೀವು ಇನ್ನೇನು ತಿಳಿಯದಿದ್ದು ಅಡ್ಡಿ ಇಲ್ಲ, ಇಡೀ ಗೀತಾ ತಲೆಯಲ್ಲಿ ತುಂಬಲು ಕೊಡದಿದ್ದರೂ ಅಡ್ಡಿ ಇಲ್ಲ. ಇಡೀ ಭಾರತ ತಾತ್ಪರ್ಯ ಎಲ್ಲ ಕೇಳಿ, ಉಪನಿಷತ್ತುಗಳೆಲ್ಲ ಕೇಳಿ, ಎಲ್ಲಾ ತಲೆ ಬಿಟ್ಟುಕೊಂಡು ಅಟ್ಟಕ್ಕೆ ಹಾರಿದ್ರೂ ಅಡ್ಡಿ ಇಲ್ಲ. ಎಷ್ಟು ಗೊತ್ತಿದ್ರೆ ಸಾಕು, ಸ್ವಾಮಿ ಸ್ವತಂತ್ರ, ನಾನು ಅಸ್ವತಂತ್ರ, ನನ್ನಲ್ಲಿ ಕರ್ತೃತ್ವ ಇದೆ, ಆ ಪ್ರಯತ್ನ ಇದೆ, ಅದೆಲ್ಲವೂ ಸ್ವಾಮಿ ಮಾಡಿ ಮಾಡಿಸ್ತಾನೆ, ನನ್ನಲ್ಲಿ ಸ್ವಾತಂತ್ರ್ಯ ಶಬ್ದವೂ ಬರಬಾರದು ಅಂತ ದೀಕ್ಷಾ ಹಿಡಿದಿದ್ರೆ ಅದನ್ನೇ ಸರ್ವ ಸಮರ್ಪಣೆ ಮನಪೂಜ ಸ್ವರೂಪಾಯ ಅಂದ್ರು. ಹೌದಾ? ಎಂಬಲ್ಲಿ ಶ್ರೀಕೃಷ್ಣ